జలజ్యేష్ఠ నిభాకారం జగదీశ పదాశ్రయం జగదీతర విఖ్యాతం జగన్నాథ గురుం భజే. హరికథామృత సార గురుగళ కరుణ దిందాపనితు పేళువె పరమ భగవద్భక్తరితనాదరది కేళువరు. ಮುಂದಿನ ಪದ್ಯ ಸುತಪ ಏಕೋತ್ತರ ಸುಪಂಚಾಶತ ವರಣ ಕರಣದಿ ಚತುರವಿಂಶತಿ ಸುತತ್ವದಿ ಧಾತುಗಳೋಳ್ ಇದ್ದು ಅವಿರತ ಅನಿರುದ್ಧ ಜತನಮಲ್ಪನು ಜಗದಿ ಜೀವರ ಪ್ರತತಿಗಳ ಷಣ್ಣವತಿ ನಾಮಕ ಚತುರಮೂರ್ತಿಗಳ ಅರ್ಪಿಸುವರು ಅದರಿಂದ ಬಲ್ಲವರು. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ವಿಷ್ಣು ಸಹಸ್ರನಾಮದಲ್ಲಿ ಹಿರಣ್ಯನಾಭ ಸುತಪಾಹ ಅಂತ ಬರುತ್ತೆ. ಸುತಪಾಹ ಸುತಪ ಅಂದ್ರೇನು ಅಂದ್ರೆ ಹೇಳ್ತಾರೆ ಮಂಗಳಕರವಾದಂತಹ ತಪಸ್ಸು ಜ್ಞಾನ ಆನಂದ ಯಾರಲ್ಲಿ ಇದೆಯೋ ಆತನ ಹೆಸರು ಸುತಪ. ಅಂದರೆ ಒಳ್ಳೆ ಚಿಂತನೆ ಇರತಕ್ಕಂಥ ತಪ ಆಲೋಚನೆ ಎಂಬ ಧಾತು. ಯಾವನಲ್ಲಿ ಸದಾ ಒಳ್ಳೆ ಆಲೋಚನೆಗಳು ಮಾತ್ರ ಇರುತ್ತೋ ಕೆಟ್ಟ ಆಲೋಚನೆ ಬರುವುದೇ ಇಲ್ಲವೋ ಅವನನ್ನ ಸುತಪ ಅಂತ ಕರೀತಾನೆ. ಯಾವನನ್ನ ಚಿಂತನೆ ಮಾಡುವುದರಿಂದ ನಮಗೆ ಒಳ್ಳೆ ಆಲೋಚನೆ ಮಾತ್ರ ಬರುತ್ತೋ ಕೆಟ್ಟ ಆಲೋಚನೆಗಳೆಲ್ಲ ಕತ್ತರಿಸಿ ಹೋಗುತ್ತೋ ಅವನನ್ನು ಸುತಪ ಅಂತ. ಅವನು ಬಿಂಬ, ನಾವು ಪ್ರತಿಬಿಂಬ. ತನ್ನಲ್ಲಿ ಇಂಥ ಗುಣ ಇದೆ, ನಮ್ಮಲ್ಲೂ ಅಂಥ ಗುಣ ಮೂಡಿಸಿಕೊಡುತ್ತಾನೆ. ಆದ್ದರಿಂದ ಆ ಭಗವಂತನನ್ನ ಸುತಪ ಅಂತ ಕರೀತಾನೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಜೀವನ ಉದ್ಧಾರ ಆಗಬೇಕಾದ್ರೆ ತಪಸ್ಸು ಬೇಕು. ಅಂದರೆ ತಪಸ್ಸು ಅಂದರೆ ಒಂದು ಮೂಲೆಗೆ ಕೂತು ಮೂಗು ಮುಚ್ಚಿಕೊಂಡಿರುವುದು ಅಂತ ಅಷ್ಟು ಮಾತ್ರ ಅಲ್ಲ. ಭಗವಂತನಲ್ಲಿ ಸದಾ ಮನಸ್ಸಿಟ್ಟಿರುವುದೇ ಆಲೋಚನೆ. ದೇವರ ಕುರಿತು ಯಾವಾಗ್ಲೂ ಆಲೋಚನೆ ಮಾಡುವುದೇ ತಪಸ್ಸು. ಆ ಆಲೋಚನೆ ಮಾಡುವುದು ನಾವು ತಿರುಗಾಡುತ್ತಾ ಮಾಡುತ್ತೇವೆ. ಯಾಕೆ ಕೂಡ್ಲಿಕ್ಕಾಗಲ್ಲ? ಆದ್ದರಿಂದ ಕೂಡ್ಲಿಕ್ಕೆ ಯೋಗ್ಯತೆ ಇದ್ದವರು, ಸಾವಿರಾರು ವರ್ಷಗಳ ಕಾಲ ಕೂಡುವ ಯೋಗ್ಯತೆ ಇದ್ದವರು ಕೂತು ದೇವರ ಕುರಿತೇ ಆಲೋಚನೆ ಮಾಡುತ್ತಾ ಇರ್ತಾರೆ. ಕೂತು ಮಾಡೋದೇವರು ಕಣ್ಣು ಮುಚ್ಚಿ ಒಳಗೇನು ಮಾಡುತ್ತಾರೆ ಅಂದ್ರೆ ದೇವರ ಕುರಿತೇ ಆಲೋಚನೆ ಮಾಡ್ತಾ ಇರ್ತಾರೆ. ಸರಿ, ಅವರಿಗೆ ಆಲೋಚನೆ ಕೊಟ್ಟವ ಅವನೇ, ನಮಗೆ ಮರುವು ಕೊಟ್ಟವ ಅವನೇ. ಹಾಗಾದರೆ ನಮಗೂ ಒಳ್ಳೆ ಆಲೋಚನೆ ಬರಬೇಕಾದರೆ ಅವನೇ ಕೊಡಬೇಕಾನೆ. ಅದಕ್ಕೆ ಆ ದೇವರನ್ನ ಸುತಪ ಅಂತ ಚಿಂತನೆ ಮಾಡಬೇಕು. ಹಾಗೆ ಈ ಭಗವಂತ ಎಲ್ಲೆಲ್ಲಿದ್ದಾನೆ? ಸುತಪ ಏಕ ಉತ್ತರ ಸುಪಂಚಾಶತ ವರಣ. ಪಂಚಾಶತ ಅಂದರೆ ಐವತ್ತು, ಏಕ ಅಂದರೆ ಒಂದು, ಉತ್ತರ ಒಂದು ನಂತರ ಇರುವ ಐವತ್ತು ಅಂದರೆ ಐವತ್ತೊಂದು. ಏಕೋತ್ತರ ಸುಪಂಚಾಶತ ಅಂದರೆ ಐವತ್ತೊಂದು. ಯಾವುದು? ವರಣ, ವರ್ಣಗಳು. ಎಂಥದ್ದಿವು? ಸು ಶೋಭನಕರವಾದಂತಹ ವರ್ಣ ಅಂದ್ರು. ಅಂದರೆ ಇವುಗಳಿಗೆ ನಾಶವಿಲ್ಲ, ವೇದಗತ ಅಕ್ಷರಗಳಿವು. ವೇದದಲ್ಲಿ ಸದಾ ಇರತಕ್ಕಂಥ ವರ್ಣಗಳಿವು. ಈ ವರ್ಣವು ಸದಾ ನಿತ್ಯವಾದ್ದರಿಂದ ಅದಕ್ಕೆ ಸುಪಂಚಾಶತ ವರ್ಣ. ಕರಣಾದಿ ಎಷ್ಟು ಕರಣಗಳಿವೆ? ಹನ್ನೊಂದು ಎಂದಿವೆ. ಚತುರವಿಂಶತಿ ಸುತತ್ವದಿ, ತತ್ವಗಳು ಇಪ್ಪತ್ತು ನಾಲ್ಕು. ಎಲ್ಲ ಕಡೆ ಸೂಸು ಅಂತ ಹೇಳ್ತಾ ಇದ್ದಾರೆ. ಸುತತ್ವ ಅಂತ ಹೇಳಿದರೆ ಈ ತತ್ವಗಳು ಎಷ್ಟು ಹೇಗಿರುತ್ತೆ? ತತ್ವಗಳಲ್ಲಿ, ತತ್ವಾಭಿಮಾನಿಗಳಲ್ಲಿ ದೈತ್ಯರ ಪ್ರವೇಶ ಇಲ್ಲ. ದೇವತೆಗಳೇ ತತ್ವಾಭಿಮಾನಿಗಳಾಗಿ ನಿಂತಾಗ ಅವರಲ್ಲಿ ನಮ್ಮಲ್ಲಿದ್ದಾರೆ ದೇವತೆಗಳು. ಇಂದ್ರಾದಿ ದೇವತೆಗಳೆಲ್ಲ ನಮ್ಮ ಮನಸ್ಸು ಮೊದಲಾದ ಎಲ್ಲಾ ಇಂದ್ರಿಯಗಳಲ್ಲಿ ನಿಂತಿದ್ದಾರೆ. ಸಾಮಾನ್ಯ ದೇವತೆಗಳಲ್ಲೂ ದೈತ್ಯರ ಆವೇಶ ಬರ್ತಾ ಇರುತ್ತಲ್ಲ, ಈ ತತ್ವಾಭಿಮಾನಿಗಳಾಗಿ ನಿಂತ ದೇವತೆಗಳಲ್ಲಿ ದೈತ್ಯರ ಆವೇಶ ಬರುತ್ತಾ ಅಂದ್ರೆ ಬರಲ್ಲ. ಆ ಪೋಸ್ಟ್ ಅಲ್ಲಿದ್ದಾಗ ಯಾವ ದೈತ್ಯರ ಆವೇಶ ಬರಲ್ಲ. ಆ ತತ್ವಗಳಲ್ಲೂ ಕೂಡ ದೈತ್ಯರ ಅಂದ್ರೆ ಆ ತತ್ವಾಭಿಮಾನಿಗಳಲ್ಲಿ ಆ ತತ್ವಾಭಿಮಾನಿಗಳ ನಿಯಮಿತವಾದಂತಹ ಏನು ಕಾರ್ಯ ಇದೆ ಅದರಲ್ಲಿ ಇವರ ಪ್ರವೇಶವಿಲ್ಲ. ಅದಕ್ಕೆ ಸು ಅಂತ ಕರೆದು ಸು ತತ್ವದಿ ಶೋಭನವಾದ ತತ್ವ. ಏನು ಒಂದೊಂದು ತತ್ವವೂ ಕೂಡ ಶುಭಕರ. ಹೇಗೆ ಅಂದರೆ ಭಗವಂತನ ಒಂದೊಂದು ಲೀಲೆಯನ್ನ ತೋರಿಕೊಡುವುದು ಒಂದೊಂದು ತತ್ವ. ಒಂದು ತತ್ವದಲ್ಲಿ ಇದ್ದಂತೆ ಇನ್ನೊಂದು ತತ್ವದಲ್ಲಿ ದೇವರು ಗುಣ ಪ್ರಕಟ ಮಾಡಲಿಲ್ಲ. ಅದ್ಭುತವಾದ ಒಂದೊಂದು ತತ್ವದ ಗುಣ ಪ್ರಕಟ ಮಾಡುತ್ತಾ ಹೋದ. ಅಂದರೆ ತನ್ನದೇ ನಾನಾ ರೂಪಗಳಿಂದ ಒಬ್ಬನೇ ಆದರೂ ಅನೇಕ ರೂಪಗಳು ಧಾರಣೆ ಮಾಡಿ ಅನೇಕ ಗುಣಗಳು ಪ್ರಕಟ ಮಾಡುತ್ತಾ ಹೋದ. ಇದನ್ನು ಹೇಳ್ತಾ ಇದ್ದಾರೆ ಶೋಭನಕರವಾದ ಭಗವಂತನ ರೂಪಗಳನ್ನ ಹೊತ್ತ ತತ್ವಗಳಾದ್ದರಿಂದ ಸುತತ್ವಗಳು. ಸುತತ್ವದಿ ಧಾತುಗಳು ಎಷ್ಟು ಧಾತುಗಳು? ಏಳು. ಏಳು ಧಾತುಗಳಲ್ಲಿ ಇದ್ದು ಯಾವಾಗ ಅವಿರತ ವಿರತ ಅಂದ್ರೆ ಬಿಟ್ಟು ಬಿಟ್ಟು ಅವಿರತ ಅಂದ್ರೆ ಎಡಬಿಡದೆ ಇದ್ದು ಯಾರು ಅನಿರುದ್ಧ ನಾಮಕ ಭಗವಂತ ಅಂದ್ರು. ಅಂದ್ರೆ ಭಗವಂತನ ಹೆಸರೇ ತೋರಿಕೊಡುತ್ತೆ ಅನಿರುದ್ಧ ಅಂದ್ರೆ ನಿರೋಧ ಇಲ್ಲದವ ಅಡ್ಡಿ ಇಲ್ಲದವ ಅಂತ. ಅದಕ್ಕೆ ನಮಗೂ ಕೂಡ ನಾ ಅಂದುಕೊಂಡ ಕಾರ್ಯಕ್ಕೆ ಅಡ್ಡಿ ಇಲ್ಲದೆ ಚೆನ್ನಾಗಿ ನಡೆಯಬೇಕಾ? ದೇವರನ್ನ ಅನಿರುದ್ಧ ಅಂತ ಚಿಂತನೆ ಮಾಡಬೇಕು. ಸರಿ, ದೇವರನ್ನ ಅನಿರುದ್ಧ ಅಂತ ಚಿಂತನೆ ಮಾಡೋಣ. ಆ ಅನಿರುದ್ಧ ನಾಮಕ ಭಗವಂತನನ್ನ ಎಲ್ಲೆಲ್ಲಿ ಚಿಂತನೆ ಮಾಡಬೇಕು ಅಂದರೆ ಆ ಲಿಸ್ಟ್ ಕೊಡ್ತಾ ಇದ್ದಾರೆ. 51 ವರ್ಣಗಳಲ್ಲಿ, ಕರಣಗಳಲ್ಲಿ, 24 ತತ್ವಗಳಲ್ಲಿ, ಧಾತುಗಳಲ್ಲಿ ದೇವರನ್ನ ಅನಿರುದ್ಧ ಸುತಪ ಅಂತ ಚಿಂತನೆ ಮಾಡಿ ಅಂದರು. ಅಂದರೆ ಈ 51 ವರ್ಣಗಳಿಂದಲೇ ಸಕಲ ಮಂತ್ರ ಸ್ತೋತ್ರ ವರ್ಣ ಎಲ್ಲ ಹೊರಡೋದು ನಮ್ಮ ಬಾಯಿಂದ. ಕೆಟ್ಟ ಮಾತುಗಳಾದರೂ ಅದರಿಂದನೇ ಹೊರಡೋದು. ಹಾಗೆ 11 ಇಂದ್ರಿಯಗಳಿಂದಲೇನೆ ಒಳ್ಳೆ ಸಾಧನೆ ಆಗೋದು, 11 ಇಂದ್ರಿಯಗಳಿಂದಲೇನೆ ಕೆಟ್ಟ ಸಾಧನೆ ಆಗೋದು. ಹಾಗೆ 24 ತತ್ವಗಳು, ಹಾಗೆ ಧಾತುಗಳಲ್ಲಿ. ಇದರಲ್ಲಿ ಏನಾಗಿದೆ, ನಾವು ಸಾಧನೆಗೆ ಹೊರಡತಾ ಇದ್ದೀವಿ. ಹೊರಟಾಗ ಎಲ್ಲ ಅಡ್ಡಿ ಬರ್ತಾ ಇರುತ್ತೆ. ಇವತ್ತು ಶುರು ಮಾಡಿದ್ರೆ ನಾಳೆಗೆ ಕೃಷ್ಣಾರ್ಪಣೆ, ಮತ್ತು ಶುರು ಇಲ್ಲೇ ಇಲ್ಲ, ಮತ್ತೆ ಇಲ್ಲೇ ಇಲ್ಲ, ಆ ತರ ಆಗ್ತಾ ಇರುತ್ತೆ. ಅಂತ ಕಾಲಕ್ಕೆ ಈ ಅಡ್ಡಿ ಬರ್ತಾ ಇದೆಯಲ್ಲ, ಈ ಅಡ್ಡಿ ಇಲ್ಲದೆ ನಮ್ಮ ಸಾಧನೆ ನಡೆಯಬೇಕಾದರೆ ಯಾವ ಯಾವ ಕಡೆ ಸಾಧನೆ ಆಗಬೇಕೋ ಅಲ್ಲಲ್ಲಿ ದೇವರನ್ನ ಈ ಎರಡು ಗುಣದಿಂದ ಸುತಪ ಅನಿರುದ್ಧ ಅಂತ ಚಿಂತನೆ ಮಾಡಿದರೆ ನಮ್ಮ ಸಾಧನೆಗೆ ಅಡ್ಡಿ ಇಲ್ಲದೆ ಮಾಡುತ್ತಾನೆ. ಆ ಮಾಡುವ ಸಾಧನೆ ದೇವರ ಕುರಿತಾದ ಆಲೋಚನೆಯಿಂದ ಕೂಡಿಕೊಂಡಿರುವಂತೆ ಮಾಡುತ್ತಾನೆ. ಗುರುಮಂತ್ರ ಮಾಡಿದ್ದೀರಾ ಇವತ್ತು? ಆಚಮನ ಮಾಡಿದ್ದೀರಾ? ಆಚಮನ ಮಾಡುವ ಕಾಲಕ್ಕೆ ಏನ್ ಚಿಂತನೆ ಮಾಡಿದ್ರಿ ಅಲ್ಲ, ಬಾಯಿಂದ ಹೇಳಿದ್ದೀರಿ. ತಲೆಯಲ್ಲಿ ಕೇಶವ ನಾರಾಯಣ ಎಲ್ಲ ಬಂದ್ರ, ಅವರ ರೂಪಗಳೆಲ್ಲ ಬಂತ? ಬರೀ ನೀರ್ ಮಾತ್ ತಗೊಂಡು ಕೇಶವ ಶ್ರೀಕೃಷ್ಣ ಪೂರ್ವ ಹೇಳಕ್ಕೂ ಟೈಮ್ ಇರಲ್ಲ, ಡೈರೆಕ್ಟ್ ಶ್ರೀಕೃಷ್ಣ ಅನ್ನೋ ಜಂಪ್ ಅಲ್ಲಿಗೆ ಅಲ್ವಾ, ಕಾಟ್ ಕಟ್ಟಲು ಹೋಗ್ತಾ ಇರ್ತದೆ ಮತ್ತೆ. ಹಾಗಾದರೆ ಒಂದು ಆಚಮನ ಸರಿಯಾಗಿ ಮಾಡ್ತಾ ಇಲ್ಲ ಅಲ್ವಾ? ನೀರ್ಯಾಕೆ ತಗೋಬೇಕು? ಬರೀ ಕೇಶವಾಯನ ಮಹಾನಾರಾಯಣ ಮಹಾ ಮಾಧವಾಯನ ಮಹಾ ಹೇಳ್ಬೋದಲ್ಲ, ನೀರ್ಯಾಕೆ ತಗೋಬೇಕು, ಹಾಲ್ಯಾಕೆ ತಗೋಬಾರ್ದು? ಅದಕ್ಕೆ ಯಾಕೆ ನೀವೇ ಹೇಳೋದು, ಇಷ್ಟು ವರ್ಷಗಳು ಮಾಡ್ತಾ ಇದ್ದೀರಲ್ಲ, ಏನ್ ತಿಳ್ಕೊಂಡಿದ್ದೀರಿ ಅಂತ ಹೇಳಿ ರಕ್ಯಾರ ಆಚಾರ ಹೇಳಿದ್ರು. ಎಲ್ಲೋ ಕೂತಾಗ ಎಲ್ಲರೂ ಪ್ರಶ್ನೆ ಬಂತು, ಎರಡು ಕಿವಿ ಹಿಡ್ಕೊಂಡೆ ಯಾಕೆ ನಮಸ್ಕಾರ ಮಾಡಬೇಕು, ಕೈ ಹೀಗೆ ಹಿಡ್ಕೊಂಡು ಯಾಕೆ ನಮಸ್ಕಾರ ಮಾಡಬೇಕು ಅಂತ ಬಂತು. ಚರ್ಚೆ ಬಂದಾಗ ಯಾಕಾಚಾರ್ಯ ಹುಡುಗಿದ್ದ ಕಾಲಕ್ಕೆ ಸಂಧ್ಯಾನ ಮಾಡ್ತಾ ಮಾಡ್ತಾ ಯುವಸಿಗೆ ಬಂದಿವಲ್ಲ, ಹೌದಪ್ಪ ಮಾಡ್ತಾ ಇದೀವಿ, ಯಾಕೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲದೆ ಮಾಡ್ತಾ ಬರ್ತಾ ಇದೀವಿ. ನಮ್ ಹುಡುಗ ಕೇಳಿದ್ದಕ್ಕೆ ನಂಗೆ ಬಂತಿದು. ಮತ್ತು ನಾವು ಎಲಿಮೆಂಟರಿ ಲೆವೆಲ್ಗೆ ಹೋಗ್ಬೇಕಾಗಿ ಬರ್ತಾ ಇದೆ, ಎಲಿಮೆಂಟರಿ ಲೆವೆಲ್ ಇಂದ ನಮ್ಮನ್ನ ಕರೆಕ್ಷನ್ ಮಾಡ್ಬೇಕಾಗ್ತಾ ಇದೆ. ಏನ್ ಮಾಡ್ಬೇಕೋ ಗೊತ್ತಿಲ್ಲ, ಯಾಕೆ ಮಾಡ್ಬೇಕೋ ಗೊತ್ತಿಲ್ಲ. ಇಷ್ಟು ಮಾಡ್ಕೊಂಡು ಹೋಗ್ತಾ ಇದೀವಿ ಕರೆಕ್ಟ್, ಒಳ್ಳೆ ಬುದ್ಧಿವಂತರ ತರ. ಯಾಕೆ ಮಾಡ್ಬೇಕು ಎಂಬುದು ಗೊತ್ತಿಲ್ಲ, ಫಲ ಅಷ್ಟಷ್ಟೇ ಇರುತ್ತೆ ಅಲ್ವಾ. ಹಾಗಾದ್ರೆ ಕೇಶವಾಯ ಸ್ವಾಹ ಅಂತ ಕೊಟ್ರೆ ಮೂರು ಸಲ ಆ ನೀರನ್ನು ಸ್ವೀಕಾರ ಮಾಡೋದ್ರ ತಾತ್ಪರ್ಯ ಏನು? ಆ ಭಗವಂತನ ನಾಮದಿಂದ ಪವಿತ್ರವಾದ ಆ ನೀರನ್ನ ಮೂರು ಸಲ ಅಂದ್ರೆ ಮೊದಲು 24 ತತ್ವಗಳಲ್ಲಿ ಮೊದಲು ಮೂರು ತತ್ವಗಳು ಯಾವುದು? ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ. ಹೌದಾ? ಈ ಮೂರು ಪ್ರಧಾನ ತತ್ವಗಳು ಶುದ್ಧಿ ಆಗಿಬಿಟ್ರೆ ಮಿಕ್ಕದೆಲ್ಲ ಆಗ್ಬಿಡುತ್ತೆ. ಯದ್ಯಪಿ 24 ಸಲ ನೀರು ತಗೋಬೇಕು ಬೇಡ ಅಂದ್ರು, ಮೂರು ಸಲ ಅಭಿಮಂತ್ರಿತ ನೀರನ್ನ ತಗೊಂಡರೆ ಆ ಮೂರು ತತ್ವಗಳ ಮೂಲಕ ಎಲ್ಲಾ ಶುದ್ಧಿ ಆಗುತ್ತೆ. ಅಷ್ಟೇ ಅಲ್ಲ, ಬರೇ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಅಂತ ಹೇಳೋದ್ರ ತಾತ್ಪರ್ಯ ಇಲ್ಲ. ಆತನ ನೋಡಿ ಇಷ್ಟಿದೆ, ಒಂದು ಆಚಮನ ಸರಿಯಾಗಿ ಮಾಡಬೇಕಾದ್ರೆ ಎಷ್ಟು ಹಿಡಿಯುತ್ತೆ ನಿಮ್ಗೆ ಚೆನ್ನಾಗಿ ಅಂದ್ರೆ ನೀವು ನೋಡಿ. ಕೇಶವ ಎಂಬ ಶಬ್ದದ ಅರ್ಥ ಗೊತ್ತಿರಬೇಕು, ಅವನ ಗುಣ ಚಿಂತನೆ ಮಾಡಬೇಕು, ರೂಪ ಕಲ್ಪನೆ ಬರಬೇಕು, ಎಲ್ಲಿದ್ದಾನೋ ಚಿಂತನೆ ಮಾಡಬೇಕು. ಕೇಶವ ಅವ್ಯರ್ಥ ತತ್ವದಲ್ಲಿದ್ದಾನೆ, ಅಲ್ಲಿಂದ ಸ್ಮರಣೆ ಮಾಡಿದರೆ ಅದು ಶುದ್ಧಿ. ಹಾಗೆ ಕೃಷ್ಣ ಪರ್ಯಂತ ಪ್ರತಿಯೊಂದು ತತ್ವ, ಯಾವ ಯಾವ ತತ್ವದಲ್ಲಿ ಯಾವ ಯಾವ ರೂಪ ಇದೆ, ಎಲ್ಲೆಲ್ಲಿ ಸ್ಪರ್ಶ ಮಾಡಿದರೆ ಆಯಾ ತತ್ವ ಶುದ್ಧಿ ಆಗುತ್ತೆ ತಿಳ್ಕೊಂಡು ಇಷ್ಟು ಚಿಂತನೆ ಮಾಡುತ್ತಾ ಆ ರೂಪ ಚಿಂತನೆ ಬರಬೇಕು, ಆಯುಧಗಳ ಚಿಂತನೆ ಬರಬೇಕು, ಅವನ ಆ ಹೆಸರು ಯಾಕೆ ಬಂತು ಗುಣದ ಚಿಂತನೆ ಇರಬೇಕು. ಒಂದು ಕ್ಷಣದಲ್ಲಿ ಆ ಇಂಥ ಗುಣ ಇಂಥ ಗುಣ ಅಂತ ಸರಸರ ಸರಸರನೆ ಬಂದು ಆ ಸ್ಮರಣೆ ಮಾಡಿ ಸ್ಪರ್ಶ ಮಾಡಿದರೆ ಪವಿತ್ರರಾಗ್ತೇವೆ. ಆಚಮನ ಮಾಡುವುದು ಯಾಕೆ ಮೊದಲು ಅಂದ್ರೆ ಪವಿತ್ರರಾಗ್ಲಿಕ್ಕೆ? ಹೇಗೆ ಪವಿತ್ರರಾಗೋದು? 24 ತತ್ವಗಳನ್ನ ಶುದ್ಧಿ ಮಾಡಿಕೊಂಡು ಪವಿತ್ರರಾಗೋದು. 24 ತತ್ವಗಳನ್ನು ಶುದ್ಧಿ ಮಾಡುವುದು ಹೇಗೆ ಅಂದ್ರೆ ಆಯಾ ತತ್ವಗಳನ್ನ ಧಾರಣೆ ಮಾಡಿದ ಭಗವದ್ ರೂಪ ಚಿಂತನೆ ಮಾಡಿದರೆ ಆಯ್ತು. ಇಷ್ಟಿದೆ ಆಚಮನದಲ್ಲಿ. ಇದು ಗೊತ್ತಿಲ್ಲದೇನೆ ಆಚಮನ ವರ್ಷಗಳಗಟ್ಟಲೆ ಮಾಡ್ತಾ ಇದ್ದೀವಿ ಅಲ್ವಾ. ಬೇಸಿಕ್ ಎಲ್ಲ ರಿಪೇರ್ ಆಗ್ಬೇಕಾಗುತ್ತೆ. ಹಾಗಾದ್ರೆ ನಿಮ್ಮ ಕೈಗೆ ಮೊದಲು ಬರಬೇಕಾಗಿದ್ದೇನು? 24 ಕೇಶವಾದಿ ರೂಪಗಳ ಚಿತ್ರ ಬೇಕು. ಯಾರ್ಯಾರು ಯಾವ ಯಾವ ಆಯುಧ ಹೇಗ್ ಹೇಗ್ ಹಿಡ್ಕೊಂಡಿದ್ದಾರೆ ಅವೆಲ್ಲ ಚಿತ್ರ ಬೇಕು. ನಿಮಗೆ ಅಲ್ಲ, ಗಂಡಸರು ಎಲ್ಲರಿಗೂ ಬೇಕು. ಈ ಪ್ರಶ್ನೆ ಎಲ್ಲರಿಗೂ ಇರುತ್ತೆ, ಎಲ್ಲರ ಮುಂದೆ ದೊಡ್ಡ ಭೂತದಂತೆ ಕೂಡುತ್ತದು. ಆಚಮನವೇ ಸರಿ ಮಾಡ್ತಾ ಇಲ್ಲ, ಮಿಕ್ಕದ್ ಸರಿ ಆಗ್ತಾ ಇದೆಯಾ ಅಂತ ಪ್ರಶ್ನೆ ನಮ್ಮುಂದೆ ಕೊಡುತ್ತೆ. ಹಾಗಾದ್ರೆ ಆ ರೂಪಗಳ ಕಲ್ಪನೆ ಬೇಕು, ಆಯುಧಗಳ ಕಲ್ಪನೆ ಬೇಕು, ಆ ಹೆಸರಿನ ಕಲ್ಪನೆ ಬೇಕು. ಕೇಶವ ಅಂದ್ರೆ ಕ ಅಂದ್ರೆ ಬ್ರಹ್ಮದೇವರು, ಈಶ ಅಂದ್ರೆ ರುದ್ರದೇವರು, ಅವರನ್ನ ಅವತಿ ರಕ್ಷಣೆ ಮಾಡುತ್ತಾನೆ. ಆದ್ದರಿಂದ ದೇವರಿಗೆ ಕೇಶವ ಅಂತ ಹೆಸರು. ಅಂದ್ರೆ ಬ್ರಹ್ಮರುದ್ರಾದಿಗಳನ್ನೇ ರಕ್ಷಣೆ ಮಾಡುತ್ತಾನೆ. ಜುಜುಬಿ ನಾನೆಷ್ಟು ಅಂತ ದೇವರ ಮುಂದೆ ಚೂರು ಒಂದು ಕ್ಷಣ ಈ ತರ ಒಂದೊಂದು ಸ್ವಲ್ಪ ಟೈಮ್ ಕೊಡೋಣಪ್ಪ. ಆಚಮನಕ್ಕೆ ಒಂದೇ ಕ್ಷಣದಲ್ಲಿ ಮುಗಿಸಬೇಕು ಅಂತ ಮುಗಿಸೋದ್ರಲ್ಲಿ ತಾತ್ಪರ್ಯ ಬೇಡ, ಮಾಡೋದ್ರಲ್ಲಿ ತಾತ್ಪರ್ಯ ಇಡೋಣ. ಯಾವ್ದಾದ್ರೂ ಸರಿ ಸರಿಯಾಗಿ ಮಾಡೋದರಲ್ಲಿ ಹೆಚ್ಚು ಸಮಯ ಬೇಡ. ಸ್ವಲ್ಪ ಆದಷ್ಟು ನೀಟಾಗಿ ಮಾಡ್ಕೊಂಡು ಹೋದರೆ ಆಚಮನ ಒಂದು ಮಾಡಿದ್ರೆ ಸಾಕು. ಅಂದ್ರೆ ಒಂದು ಆಚಮನ ಆದ್ರೂ ಚೆನ್ನಾಗಿ ಮಾಡಿದೆ ಅಂತ ಸಂತೋಷ ಇರುತ್ತೆ, ಸಂತೋಷ ಇರುತ್ತೆ. ಆಚಮನ ಮಾಡ್ತೀರಾ, ಆ ಮಾಡೋ ಕಾಲಕ್ಕೆ ನೀರು ಬಿಸಿ ನೀರಿಂದ ಮಾಡಬಾರದು, ತಣ್ಣೀರಿಂದ ಮಾಡಬೇಕು. ಆ ತಣ್ಣೀರಿಂದ ಮಾಡಿದ್ದು ಕೂಡ ನೊರೆ ಇರಬಾರದು, ಎಷ್ಟು ಉದ್ದಿನ ಕಾಳು ಮುಳುಗೋಷ್ಟು ಮಾತ್ರ ಹಾಕೊಂಡಿರ್ಬೇಕು, ಸೌರ್ ತುಂಬಾ ನೀರು ತಗೋಬಾರದು. ಈ ರೀತಿ ತಗೊಳ್ಳೋ ಕಾಲ ಕೂಡ ತುಟಿ ಮಧ್ಯ ಅಂಗೈಗೆ ತಗಲಿ ತಗೋಬಾರದು. ಎಲ್ಲಿ ತಗೋಬೇಕು ಅಂದ್ರೆ ಇದು ಈ ತೀರ್ಥ ಈ ಭಾಗ ಏನಿದೆ ಕೈ ಬುಡ, ಇಲ್ಲಿಂದ ತಗೋಬೇಕು. ಹಾಕೊಳ್ಳೋದು ಕೂಡ ಇಲ್ಲಿ ಹಾಕೋಬೇಕು, ನೀರು ಇಲ್ಲಿ ಹಾಕೋಬಾರದು, ಇಲ್ಲಿ ಹಾಕೊಂಡು ಹೀಗೆ ತಗೋಬೇಕು. ಆ ರೀತಿಯಲ್ಲಿ ಆಚಮನ ಒಂದು ಸಲ ಮಾಡಿದರೆ ಸಾಕು, ನಾವು ಇಡೀ ಶರೀರ ಪವಿತ್ರ ಆಗ್ಬಿಡುತ್ತೆ. ಅಲ್ಲಿ ಪವಿತ್ರತೆ ಎಲ್ಲಿಂದ ಬರ್ತಾ ಇದೆ? ಭಗವಂತನ ನಾಮಸ್ಮರಣೆಯಿಂದ ಬರ್ತಾ ಇದೆ. ಒಟ್ಟಾರೆ ಪ್ರತಿಯೊಂದು ಕೆಲಸ ನಾವು ಮಾಡಿದ ಸಾಧನೆ ಅದು ಸಾರ್ಥಕ ಆಗೋದು ಯಾವಾಗ? ಅದರ ಎಲ್ಲಾ ಅವಯವಗಳಲ್ಲಿ ಕೆಲಸ ಮಾಡಿದ ಪ್ರತಿಯೊಂದು ಕ್ಷಣದಲ್ಲಿ ದೇವರ ನೆನಪು ಬಂದರೆ, ದೇವರ ನೆನಪು ಬಂದರೆ ಆ ಕಾರ್ಯ ಸಾರ್ಥಕ. ಹೌದಾ? ಇವಾಗ ಏನಾಗ್ತಾ ಇದೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸಾಧನೆ ಅಂತ ಹೆಸರಿಟ್ಟುಕೊಂಡು ಕಾರ್ಯಗಳಾಗ್ತಾ ಇವೆ, ಒಣ ಕಾರ್ಯ. ಬಟ್ಟಿ ಮಾಡು, ಅದು ಮಾಡು, ಇದು ಮಾಡು, ರಂಗೋಲಿ ಹಾಕು, ಇದು ಮಾಡು, ಅಡಿಗೆ ಮಾಡು, ಎಲ್ಲ ಆಗ್ತಾ ಇದೆ. ಇಲ್ಲ ಅಂದಿಲ್ಲ, ಎಲ್ಲ ಸಾಧನೆ ಅಂತ ಹೆಸರಿಟ್ಟುಕೊಂಡು ಕರ್ಮಕಾಂಡ ನಡೀತಾ ಇದೆ. ಅದರಲ್ಲಿ ದೇವರ ನೆನಪು ಯಾವ್ದು ಯಾವುದರಲ್ಲಿ ಎಷ್ಟೆಷ್ಟು ಬರ್ತಾ ಇದೆ ಅಂತ ನೀವೇ ನೋಡಿದ್ರೆ ಟೊಳ್ಳು ಎಲ್ಲ ಕಾಣಿಸುತ್ತೆ. ಅರ್ಧ ಗಂಟೆ ಸಾಧನೆ ಮಾಡಿದ್ರೆ 3 ನಿಮಿಷನೂ ಇರುತ್ತೋ ಇಲ್ಲೋ ದೇವರಲ್ಲಿ, ಕಷ್ಟ ಅಲ್ವಾ? ಆದರೆ ಹಾಗಾದ್ರೆ ಇವೆಲ್ಲ ಬಿಟ್ಟು ದೇವರ ನೆನಪಿಗೆ ಕುತ್ಕೋಣ ಅಂದ್ರೆ ಇಲ್ಲ, ಇವೆಲ್ಲ ಮಾಡಿ ಅದರಲ್ಲಿ ದೇವರ ನೆನಪು ಜಾಸ್ತಿ ಬರುವಂತೆ ಮಾಡಿಕೊಂಡ್ರೆ ಆಯ್ತು. ವೇದೋಕ್ತ ಕರ್ಮಾನುಷ್ಠಾನ, ನಿಮ್ಮ ಗೃಹಕೃತ್ಯಗಳು ಯಾವುದು ಬಿಡ್ಲಿಕ್ಕಿಲ್ಲ, ಅದರಲ್ಲಿ ದೇವರ ನೆನಪು ಕಡಿಮೆ ಇದೆ, ಆ ಒಂದು ಪಾಯಿಂಟ್ ಅನ್ನ ಜಾಸ್ತಿ ಮಾಡಿಕೊಂಡ್ರೆ ಆಯ್ತು. ಹಾಗಾದ್ರೆ ಏನಾಗ್ಬೇಕು? ನಿತ್ಯ ಮಾಡುವ ಸಾಧನೆ ಏನು ಕಾರ್ಯಗಳಿವೆ ಅದನ್ನೆಲ್ಲ ಬಾರದು. ಬರೇ ಕಾರ್ಯ ಆದರೆ ಉಪಯೋಗ ಇಲ್ಲ, ಒಣ ಕಾರ್ಯ ಏನು ಉಪಯೋಗ? ಏನು ಉಪಯೋಗವಿಲ್ಲ. ದೇವರ ಆಲೋಚನೆಯೂ ಬರಬೇಕು. ಹಾಗಾದ್ರೆ ಸಾಧನೆ ಎಡಬಿಡದೆ ಆಗಬೇಕು. ಆ ಎಡಬಿಡದೆ ಆಗುವ ಸಾಧನ ಕಾರ್ಯಕ್ರಮದಲ್ಲಿ ದೇವರ ನೆನಪು ಪ್ರಧಾನ ಸಾಧನೆ, ಅದು ಎಡಬಿಡದೆ ಬರ್ತಾ ಇರಬೇಕಾ? 2 ದೇವರ ಗುಣಗಳನ್ನ ಚಿಂತನೆ ಮಾಡಬೇಕು. ಎಲ್ಲೆಲ್ಲಿ ನಮ್ಮ ಒಟ್ಟಾರೆ ಮನಸ್ಸು, ವಾಕು, ಕಾಯ, ವಾಕಿನಿಂದ ಬರುವುದೆಲ್ಲ 51 ವರ್ಣಗಳು, ಮನಸ್ಸೊಂದು ಇಂದ್ರಿಯ, ಇನ್ನ ಕರಣ ಅಂತ ಹೇಳಿದ್ರೆ ಈ ಶರೀರದಲ್ಲಿ 10 ಕರಣಗಳಿವೆ ಮತ್ತು 7 ಧಾತುಗಳಿವೆ. ಇವೆಲ್ಲ ಸೇರಿದ್ರೆ ತಾನೇ ಶರೀರದಲ್ಲಿ ಒಟ್ಟು ನಮ್ಮ ಸಾಧನೆ, ಮಾನಸಿಕ, ವಾಚಿಕ, ಕಾಯಿಕ ಕರ್ಮಗಳು. ಅಲ್ಲಲ್ಲೆಲ್ಲ ದೇವರನ್ನ ಅನಿರುದ್ಧ ಅಂತ ಚಿಂತನೆ ಮಾಡಿದರೆ, ಆಯಾ ಇಂದ್ರಿಯಗಳಿಂದ, ಆಯಾ ಶರೀರದಿಂದ, ಮನಸ್ಸಿನಿಂದ, ಅದ ಮೇಲೆ ವಿಶೇಷವಾಗಿರತಕ್ಕಂತಹ ವರ್ಣಗಳಿಂದ ಆಗುವಂತಹ ಮಾನಸಿಕ ವಾಚಿಕ ಕಾಯಿಗಳೆಲ್ಲ, ಕಾಯಕ ಕಾರ್ಯಗಳೆಲ್ಲ ಎಡಬಿಡದೆ ಆಗುತ್ತೆ. ಕೆಲವರು ನೋಡ್ತಾ ಇರ್ತೀವಿ, ಸತತ ಮಾಡ್ತಾ ಇರ್ತಾರೆ, ಸತತ ಮಾಡ್ತಾ ಇರ್ತಾರೆ. ಶ್ರೀರಂಗದಲ್ಲಿ ಒಬ್ಬ ಆಕಿ ನೋಡದೆ ಆಕಿ ಇದ್ದ ದಿಕ್ಕಿಗೆ ನಮಸ್ಕಾರ ಮಾಡಬೇಕು. ವಿಟ್ಟು ಪಂಚಕ 1 ವರ್ಷ ಮಾಡಿದ್ದಕ್ಕೆ ಅಪ 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 ಅಂತ ತಲೆ ಮೇಲೆ ಕಿರೀಟ ಇಟ್ಕೊಂಡಂತೆ ತುಂಬಾ ದುಃಖ ಪಡ್ತಾ ಇರ್ತೀವಿ. ಆ ಕಾಲು ಸರಿ ಒಪ್ಪೋಡುವ ಅಂತ ಹೇಳಿ ಸಂಕಲ್ಪ ಆಗ್ಬಿಟ್ಟಿರ್ತಾರೆ. ಒಂದೊಂದ್ಸಲ 2-2 ಉಪವಾಸ, ಒಂದ್ ಕಾಲಕ್ಕೆ ದೇವರೇ ಕಾಣಿಸ್ತಾ ಇರ್ತಾರೆ. ಹೌದಾ? ಶ್ರವಣ ಅದು ಇದು ಎಲ್ಲ ಬಂದ ಕಾಲಕ್ಕೆ 2 ಕಾಸಿ ಬಂದ್ರೆ ಅದು ಒಂದ್ ಮಾಡ್ಲಿಕ್ಕೆ ಆಗ, ಇಲ್ಲಿ ಒಂದ್ ಮಾಡ್ಲಿಕ್ಕೆ ಆಗಲ್ಲ, ಮಾಡ್ಲೇಬೇಕು. ಇವು ಪುಷ್ಟು ಪಂಚ ಕಟ್ಟಿದಾಗ 1 ವರ್ಷ ಮುಗಿದುಕೊಳ್ಳೆ, ಅಪ್ಪ ನಾವು ಮಾಡಿದ್ವು ಅಂತ ಅಮ್ಮ ಯಾಂತ ಮುಗಿದು ಅಂತ ಇರ್ತದೆ. ಆದರೆ ಇಡೀ ಜೀವನ ವಿಷ್ಣು ಪಂಚಕ ಮಾಡತಾಳಾಕಿ. ಅದು ಸುಮ್ಮನೆ ನೀರು ಕೊಡದಂತೆ, ನಿತ್ಯ ವಿಷ್ಣು ಪಂಚಕ. ಅಷ್ಟೇ ಅಲ್ಲ, ಸಪ್ತಪ್ರಾಕಾರ ನಮಸ್ಕಾರ 1 ಸಲ ಹಾಕೋದ್ರೊಳಗೆ ದೇವರು ಕಾಣಿಸ್ತಾರೆ, ನಿಜವಾಗಿ ಕಾಣಿಸ್ತಾರೆ ಅಲ್ಲಿ. ಹೌದಾ? ಆ ಪ್ರಾಕಾರ ನಮಸ್ಕಾರ ಮಾಡೋದ್ರ ಜೊತೆಗೆ ಕೈ ಕಾಲೆಲ್ಲ ಗೋವಿಂದ ಅನಿಸ್ತಾ ಇರುತ್ತೆ. ಅಂತ ಅದು ನಿತ್ಯ ಸಪ್ತಪ್ರಾಕಾರ ನಮಸ್ಕಾರ, ನಿತ್ಯ ಸಪ್ತಪ್ರಾಕಾರ ನಮಸ್ಕಾರ, ನಿತ್ಯ ವಿಷ್ಣು ಪಂಚಕ, ನಿತ್ಯ ಇನ್ನೇನು ಇಟ್ಕೊಂಡಾಳ ಗೊತ್ತಿಲ್ಲ ಮಹಾತಾಯಿ. ಅಲ್ಲಿ ನಾನು ಕೇಳೋದೇನೆಂದ್ರೆ, ನಾವು 1 ದಿವಸ ಇಡಿದ್ರೆ ಮತ್ತು 1 ವರ್ಷ ತನಕ ಯಾವ್ದಾಗಲ್ಲ, ಹಾಗೆ ಸತತ ಹೇಗಾಗ್ತಾ ಇದೆ? ಅಲ್ಲಿ ಭಗವಂತನ ರೂಪ ಪ್ರಕಟ ಆಗಿದೆ, ಅನಿರುದ್ಧ ಎಂಬ ರೂಪ, ಸುತಾಪ ಅಂತ. ಒಳ್ಳೆ ದೇವರ ಆಲೋಚನೆ ಬಂದ್ರೆ ಆ ಕಾರ್ಯ ನಿಲ್ಲಲ್ಲ. ದೇವರ ಆಲೋಚನೆ ಇಲ್ಲ, ಮೆಕ್ಯಾನಿಕಲ್ ಆಗಿ ಕಾರ್ಯ ಆಗ್ತದ, ಬೇಸರ ಬಂದೇ ಬರುತ್ತೆ. ದೇವರ ಚಿಂತನೆ ಬಂತ, ಹುರುಪು ಬರುತ್ತೆ, ಯಾವುದು ನಿಲ್ಲಲ್ಲ. ಹಾಗಾದ್ರೆ ದೇವರ ಚಿಂತನೆ ಅನಿರುದ್ಧ ಅಂತ ಬರಬೇಕು, ಅವನ ಗುಣ ಚಿಂತನೆ ಬರಬೇಕು. ವಿಶೇಷವಾಗಿರತಕ್ಕಂಥ ಸುತಾಪ, ಅವನ ಕುರಿತೆ ಆಲೋಚನೆ ಕೊಡುವವ ಅಂತ ದೇವರ ಚಿಂತನೆ ಮಾಡಬೇಕು. ಇಷ್ಟು ರಹಸ್ಯ ಇಟ್ರು ದಾಸರಾಯರು. ಚಿಂತನೆ ಮಾಡುವವರಿಗೆ ಹೇಗ್ ಮಾಡ್ತಾನೆ ಭಗವಂತ? ಆವಿರತ ಎಡಬಿಡದೆ ಅನುಗ್ರಹ ಮಾಡುತ್ತಾನಂತೆ. ಜತನ ಮಾಡ್ತಾನು ಜಗದಿ ಜೀವ ಪ್ರಕೃತಿಗಳ, ಜೀವರ ಪ್ರಕೃತಿ, ತತಿ ಎಂದ್ರೆ ಸಮೂಹ, ಪ್ರಕೃತಿ ಅಂತ ಹೇಳಿದರೆ ವಿಶೇಷವಾಗಿರತಕ್ಕಂಥ ಭಗವಂತನ ಚಿಂತನೆ ಮಾಡತಕ್ಕಂಥ ಗುಂಪುಗಳು, ಅದನ್ನ ಪ್ರಕೃತಿ ಎಂದರು. ಆ ಪ್ರಕೃತಿಗಳ ಜತನ ಮಾಡ್ಪನು ಈ ಎಲ್ಲಾ ತನ್ನ ಅನಿರುದ್ಧ ನಾಮಕ ರೂಪದಿಂದ, ಸುತಪ ನಾಮಕ ರೂಪದಿಂದ ಭಗವಂತ ಚೆನ್ನಾಗಿ ಎಲ್ಲರನ್ನ ರಕ್ಷಣೆ ಮಾಡುತ್ತಾ ಇದ್ದಾನೆ. ಹೇಗಿರ್ತಾನೀತ? ಷಣ್ಣವತಿ ನಾಮಕ ಚತುರ ಮೂರ್ತಿಗಳ ಅರ್ಚಿಸುವರು, ಅದರಿಂದ ಬಲ್ಲವರು ಅಂದ್ರು. ಅಂದರೆ ಷಣ್ಣವತಿ ನಾಮಕ ಭಗವಂತ, ಷಣ್ಣವತಿ ಅಂದ್ರೆ 96 ಅಂತ ಹೇಳಿದರೆ ಅಲ್ಲಿ ಎಷ್ಟೆಷ್ಟು ರೂಪಗಳು ಬಂತು? ಮೊದಲು ಹೇಳಿದ್ದು 96 ಅಂತ ಹೇಳಿದರೆ ಶಾರ್ಧಗತ ವಸು ರುದ್ರ ಆದಿತ್ಯರಲ್ಲಿ ಬಂದದ್ದು, ಕರ್ತೃ ಕರ್ಮ ಕ್ರಿಯೆಗಳಲ್ಲಿ ಬಂದದ್ದು ಅಂತ ಹಾಗೆ ಒಂದ್ಸ ನೋಡಿದವು. ಇನ್ನ 96 ಇನ್ನೊಂದು ರೀತಿಯಲ್ಲಿ ಹೇಳಿದ್ರಲ್ಲ, ಶ್ರಾದ್ದಗಳು, 96 ಶ್ರಾದ್ದಗಳಲ್ಲಿ ನಿಂತಿರುವ ರೂಪ ಇದೆ. ಈ ಎರಡೂ ರೂಪಗಳಿಂದ ಭಗವಂತ ಏನು ಮಾಡುತ್ತಾ ಇದ್ದಾನೆ ಅಂದ್ರೆ, ವಿಶೇಷವಾಗಿ ಎಲ್ಲರನ್ನ ಅನುಗ್ರಹ ಮಾಡುತ್ತಾ ಇದ್ದಾನೆ, ಪಿತೃಗಳನ್ನ ನಮ್ಮನ್ನ ಅನುಗ್ರಹ ಮಾಡಿ ನಿಂತಿದ್ದಾನೆ. ಆದ್ದರಿಂದ ಈ ಭಗವಂತನನ್ನ ಹೇಗೆ ಚಿಂತನೆ ಮಾಡುತ್ತಾರೆ ಬಲ್ಲವರು ಅಂದ್ರೆ, ಚತುರ ಮೂರ್ತಿಗಳು ಅರ್ಚಿಸುವರು ಅದರಿಂದ ಬಲ್ಲವರು. ಚೆನ್ನಾಗಿ ತಿಳ್ಕೊಂಡವರು, ಹೌದಯ್ಯ, ದೇವ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ, ನಾರಾಯಣನೇ ನಾಲ್ಕು ರೂಪದಿಂದಿದ್ದಾನೆ. ಈ ನಾಲ್ಕು ರೂಪದಿಂದಲೇನೆ ಇಡೀ ಜಗತ್ತನ್ನ ರಕ್ಷಣೆ ಮಾಡುತ್ತಾಗಿದ್ದಾನೆ. ಈ ನಾಲ್ಕು ರೂಪದ ಗುಣಗಳನ್ನು ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಭದ್ರ ಎಂಬೋ ಯಾರ ತಲೆಗೆ ಚೆನ್ನಾಗಿ ಹೋಗ್ತಿದೆ ಅಂಥವರು ಬಲ್ಲವರು. ಅವರು ಈ ಮೂರ್ತಿಗಳನ್ನ ಅರ್ಚಿಸುವರು, ಸದಾ ಚಿಂತನೆ ಮಾಡುತ್ತಾರೆ ಅಂತ ತಿಳಿಸಿಕೊಡುತ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಭಗವಂತ ಸುತಪ ಅಂತ ಯಾಕೆ ಕರೆಸಿಕೊಂಡ ಅಂದ್ರೆ, ಹೇಳ್ತಾ ಇದ್ದಾರೆ ಆಸುರಿ ಮಾಯಾಹ ತಪತಿ ಸಂತಾಪಯತಿ ವಿನಾಶಯತಿ ವಿಪರೀತರೋತಿ. ತಪಾಹ ಅಂದ್ರೆ ನಾಶ ಮಾಡುವವ ಅಂತ ಒಂದರ್ಥ. ಸುತಪಾಹ ಅಂದ್ರೆ ದೇವರ ಕುರಿತೇ ವಿಶೇಷವಾಗಿರತಕ್ಕಂಥ ಚಿಂತನೆ ಕೊಟ್ಟು, ತನ್ನ ಕುರಿತು ಚಿಂತನೆ ಕೊಟ್ಟು ತಾನೇ ಅನುಗ್ರಹ ಮಾಡುವವ ಸುತಪ. ಹಾಗೆ ಈ ಅಸುರರು ರಾಕ್ಷಸರು ಏನಿರ್ತಾರೆ, ಅವರೆಲ್ಲ ಸಜ್ಜನರಿಗೆ ತೊಂದರೆ ಕೊಡ್ಲಿಕ್ಕೆ ಹೋದರೆ ಅವರ ಎಲ್ಲಾ ಕಾರ್ಯಗಳನ್ನ ವಿಫಲ ಆಗುವಂತೆ ಮಾಡತಾನಾದ್ದರಿಂದ ದೇವರನ್ನ ಸುತಪ ಅಂತ ಕರೆದರು. ಇಲ್ಲಿ ನಮಗೆ ಎಷ್ಟು ಚೆನ್ನಾಗಿ ಕೊಡತಾ ಇದ್ದಾರೆ ನೋಡಿ, ದೇವರ ಒಂದು ನಾಮ, ಆ ನಾಮದಿಂದ ನಮ್ಮ ಕೆಲಸ ನಿರ್ವಿಘ್ನವಾಗಿ ನಡೀತಾ ಬರಬೇಕು, ಸತತ ನಡೆಯಬೇಕು. ಅಷ್ಟೇ ಅಲ್ಲದೆ ಬೇರೊಬ್ಬರು ತೊಂದರೆ ಕೊಟ್ರೆ ಅದು ವಿಫಲ ಆಗಬೇಕು. ಅದು ನಮಗ್ ಬೇರಿರುತ್ತಲ್ಲ, ತುಂಬಾ ತೊಂದರೆ ಕೊಡೋರು ತುಂಬಾ ಜನ ಇರ್ತಾರೆ. ಮನುಷ್ಯ ರೂಪದಲ್ಲಿ ಬರ್ತಾ ಇರುತ್ತೆ, ನಾನಾ ರೀತಿಯಲ್ಲಿ ಕಾಟ ಅಂದ್ರೆ ಪಿಶಾಚಿಗಳ ಕಾಟ, ಆ ಕಾಟ ಈ ಕಾಟ, ಇನ್ನೊಂದು ಪ್ರಯೋಗ ಮಾಡಿದವರು, ಇದೆಲ್ಲ ಇರುತ್ತಲ್ಲ, ಇದೆಲ್ಲ ಹೋಗಬೇಕಾ? ದೇವರನ್ನ ಸದಾ ಸುತಪ ಸುತಪ ಅಂತ ಚಿಂತನೆ ಮಾಡಿದರೆ, ಒಂದು ವೇಳೆ ಕೆಟ್ಟವರು ತೊಂದರೆ ಕೊಡತಾ ಇದ್ದರೆ ಅದನ್ನು ದೂರ ಮಾಡಿಬಿಡ್ತಾನೆ ಭಗವಂತ. ಅದರಿಂದ ಭಗವಂತನ ಇಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳಿದ್ರು. ನಂತರ ಅಭುಜ ಜಾಂಡೋದರನು ವಿಪಿನದಿ ಶಬರಿಯಂಜಲನುಂಡ ಗೋಕುಲದ ಬಲಯರನೊಲಿಸಿದನು. ಬಿಡಿಸಿಲ್ಲ ಋಷಿಪತ್ನಿಯರು ಕೊಟ್ಟ ಅನ್ನ ಸುಭುಜತ ಭುಂಜಿಸಿದ ಸ್ವರಮಣ ಕುಭುಜೆ ಗಂಧಕ್ಕೆ ಒಲಿದ ಮುನಿಗಣ ವಿಬುಧ ಸೇವಿತ ಬಿಡುವನೆ ನಾವಿತ್ತ ಕರ್ಮ ಫಲ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ, ನಾವು ಏನು ಕರ್ಮ ಫಲವನ್ನ ಕೊಡುತ್ತೇವೆ ಅದನ್ನ ಸ್ವೀಕಾರ ಮಾಡ್ತಾನಾ ಅಂತ ಪ್ರಶ್ನೆ ಬರ್ತಾರೆ. ದೇವ ಸ್ವೀಕಾರ ಮಾಡ್ತಾನ, ಸ್ವೀಕಾರ ಮಾಡಿ ಅದನ್ನ ಬಚ್ಚಿಟ್ಟು ನಮಗೆ ಕೊಡತಾನ ಅಂದ್ರೆ, ಹೇಳ್ತಾ ಇದ್ದಾರೆ ಅಭುಜ ಜಾಂಡೋದರನು. ಅಲ್ಲಿ ಅಂಬುಜ ಅಂತಿಲ್ಲ, ಅಭುಜ. ಅಭುಜ ಅಂತ ಯಾಕೆ ಬಂತದ್ದು? ಅಂಬುಜ ಅಂತ ಬರಬೇಕಲ್ಲ. ಅಭುಜ ಅಂದ್ರೆ ಅಪು ಜ, ಅಭುಜ ಅಂದ್ರೆ ನೀರಿನಿಂದ ಹುಟ್ಟಿದ್ದು ಅಂತಷ್ಟೇ. ಅಂಬು ಅಂತ ಶಬ್ದ ಬೇರೆ ಇದೆ, ಅಪು ಅಂತ ಬೇರೆ ಇದೆ. ಅಪು ಅದರಿಂದ ಹುಟ್ಟಿದ್ದು ಜ ಅಪು ಜ. ಅಭುಜ ಜಾಂಡೋದರನು, ಅಭುಜ ಜ ಅಂಡ ಉದರನು, ಬ್ರಹ್ಮಾಂಡ ಉದರನ, ಬ್ರಹ್ಮಾಂಡವನ್ನೇ ಉದರದಲ್ಲಿ ಧಾರಣೆ ಮಾಡಿದ ಭಗವಂತ. ವಿಪಿನದಿ ಶಬರಿ ಅಂಜಲನುಂಡ, ಶಬರಿ ಆಕೆ ಭಕ್ತಿಯಿಂದ ಭಗವಂತನಿಗಾಗಿ ಇಡೀ ಜೀವನವನ್ನೇ ಫಲವಾಗಿ ದೇವರಿಗೆ ಕೊಡ್ಲಿಕ್ಕೆ ಸಮರ್ಪಣೆ ಮಾಡಿದ್ದು. ಅಲ್ಲಿ ಎಂಜಲನುಂಡ ಅಂತ ಹೇಳಿದ್ರು. ಇದು ಎರಡು ರೀತಿ ವ್ಯಾಖ್ಯಾನ ಮಾಡುತ್ತಾರೆ. ಕೆಲವರು ಅಂತಾರೆ ಎಂಜಲೆ ಕೊಟ್ಲು, ಚೂರು ಕಚ್ಚಿ ಕೊಟ್ಲು, ಆ ಎಂಜಲೆ ತಿಂದ ದೇವ, ನಮಗೆ ಎಂಜಲ ಆಗಲ್ಲ ಮಡಿಗೆ, ದೇವ್ರು ತಿಂದ್ರೆ ದೇವ್ರನ್ನ ದೂರ ಇಡ್ತೀವಿ. ಅಯ್ಯೋ ಹೆಂಗ್ ತಿಂದ ಅಂದ್ರೆ ಹೋಟ್ಲ್ ತಿಂದವನ್ನ ಹೊರಗೆ ತೀರ್ಥ ಕೊಡ್ತೀವ, ಕೊಡಲ್ಲ. ಅಯ್ಯೋ ಹೋಟ್ಲ ತಿಂದಾಗೋದು, ಅದಕ್ಕೆ ದೇವ್ರ ಎಂಜಲ್ ತಿಂದ್ಬಿಟ್ರೆ ದೇವ್ರನ್ನ ದೂರ ಮಾಡ್ತೀವಿ ನಾವು. ಅದಕ್ಕೆ ಎಂಜಲ್ ಹಾಗಲ್ಲ, ತಟ್ಟೆ ಅಲ್ಲೆಲ್ಲ ಹಣ್ಣಿಟ್ಕೊಂಡಿದ್ಲು, ಒಂದು ತಿಂದು ನೋಡಿದ್ಲು, ತಿಂದು ನೋಡಿದಾಗ ಅದು ಸಿಹಿ ಆಗಿತ್ತ ನೋಡಿದ್ಲು, ಮಿಕ್ಕದು ಕೊಟ್ಲು, ಇವಳು ತಿನ್ಬೋದಪ್ಪ ಸಿಹಿ ಆಗಿದೆ ಅಂತ ಕೊಟ್ಲು ಅಷ್ಟೇ. ಎಂಜಲು ಡೈರೆಕ್ಟ್ ಬಾಯಲ್ಲಿ ಇಟ್ಕೊಂಡದೆ ಕೊಟ್ಟಿಲ್ಲ, ಪಕ್ಕದಲ್ಲಿ. ಅದು ಎಂಜಲ ಹೇಗಾಗುತ್ತೆ ಮಿಕ್ಕದ್ದೆಲ್ಲ ಅಂದ್ರೆ ಇಡೀ ಹಣ್ಣುಗಳ ಗುಂಪಲ್ಲಿ ಒಂದ್ ತಿಂದ್ರೆ ಮಿಕ್ಕದು ಶೇಷ, ಎಂಜಲು ಎಂಜಲು ಥರ, ಅದರಿಂದ ಎಂಜಲು ಅಂತ ಇನ್ನೊಂದು ಪಕ್ಷ ಯಾವ್ದು ಬೇಕಂತ ತಗೋಬೇಕು. ಒಟ್ಟಾರೆ ಅವನು ಹೇಗೆ ತಿಂದ ನೋಡಿದವ್ರು ಯಾರಿಲ್ಲಲ್ಲ, ಅವನು ಎಂಜಲ ತಿನ್ನೋ ಅಥವಾ ಉಳಿದು ತಿನ್ನೋದು ಯಾರು ನೋಡಿದವ್ರು ಇಲ್ಲ. ಯಾರು ವ್ಯಾಖ್ಯಾನ ಹೇಗಿರುತ್ತೆ ಆ ಪ್ರಕಾರ ಪಾಪ ದೇವರು ಕೂಡ ಅಡ್ಜಸ್ಟ್ ಆಗಬೇಕಾಗುತ್ತೆ. ಹೌದನ್ನ ಅನ್ನ ಹಾಕ್ತಿದ್ದೇನಪ್ಪ, ಸರಿಯಪ್ಪ ಆಯ್ತು ಹಾಗೆ ಹೋಗ್ತೀನಿ ಅಂತ ಹೋಗ್ಬೇಕಾಗುತ್ತೆ. ನಮ್ಮ ಪರಿಸ್ಥಿತಿ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ನಾವೆಲ್ಲ, ದೇವರನ್ನು ಡಾಮಿನೇಟ್ ಮಾಡಿದ್ರು. ಈಗ ಯಾರು ತಿಂತಿಲ್ಲ ಅಂತ ಹೇಳಿದ್ರೆ ಹೌದು ಅಂತ ಹೇಳ್ಬೇಕು ದೇವನ್ ಕೂಡ. ಸರಿಯಪ್ಪ ಆಯ್ತು, ಸರಿ ಎಂಜಲೆ ತಿಂದ ಅಂಬೋರ ವ್ಯಾಖ್ಯಾನ ಏನು ಅಂದ್ರೆ, ಒಂದು ನೋಡಿ ಅವನಿಗೆ ಎಂಜಲ್ ಎಂಬುದು ಇದೆಯಾ ಅಲ್ಲ. ನೀವು ದಿನಾಗ್ಲೂ ಕೂಡ ಬಾಯಲ್ಲಿ ತುತ್ತಿಟ್ಟುಕೊಂಡಾಗ ಸ್ವಾಮಿ ನಿನಗರ್ಪಿತ ಅಂತ ತಗೊಳ್ತೀರಲ್ಲ, ಎಲ್ಲಿ ಹಾಕೋದು? ಎಂಜಲಲ್ಲೇ ಬಾಯಲ್ಲೇ ಹಾಕಿದ್ದು, ಮತ್ತೆ ಎಂಜಲ್ ಆಗಲ್ಲೇ ಅಂದ್ರಿ. ಮತ್ತೆ ಈ ಎಂಜಲು ತಗೊಂಡವ ಆ ಎಂಜಲು ತಗೊಂಡಲ್ಲ ಅಂದ್ರೆ ಅವನಿಗೆ ಆ ದೋಷ ಇಲ್ಲ. ಯಾಕೆ? ಅದರೊಳಗೆ ಕೂತವ, ಅದರೊಳಗೆ ಕೂತವ. ನಮಗೆ ದೋಷ ನೋಡಿ, ನಮಗೆ ಮಾತ್ರ ದೋಷ, ದೇವತೆಗಳಿಗೂ ಇಲ್ಲ ನೋಡಿ. ದೇವತೆಗಳು ಕೂಡ ಈ ಬಾಯಲ್ಲಿ ಹಾಕಿದ ಅನ್ನದ ರಸವನ್ನೇ ದೇವ ವಿಭಾಗ ಮಾಡಿ ಕೊಟ್ರೆ ತಗೊಂತಾರೆ, ಮತ್ತೆ ಅವರು ಕೂಡ ಎಂಜಲು ನಾವು ಮುಟ್ಟಲ್ಲ ಅಂತ ಹೇಳಿದ್ರೆ ಆ ರೀತಿ ಇಲ್ಲ. ಅವರು ಈ ಎಂಜಲೆ ತಗೊಳ್ಳೋದು ಹೌದಾ? ಮತ್ತೆ ನಮಗೆ ನಮಗೆ ಎಂಜಲು ನಿಷಿದ್ಧ, ಉಚ್ಚಿಷ್ಟ. ಆ ಉಚ್ಚಿಷ್ಟದಿಂದ ಏನಾಗುತ್ತೆ ಅಂದ್ರೆ ಅವರ ಏನೇನು ಪಾಪಗಳಿರುತ್ತೆ ಅದೆಲ್ಲ ನಮಗೆ ಬರುತ್ತಾದ್ದರಿಂದ ನಮಗೆ ಅವರಿಗೆ ಅಂಟಿಲ್ಲದವರು, ಅಂಟಿಲ್ಲದವರಿಗೆ ಅವರಿಗೇನಿದೆ ಅಂತ ಒಂದು ವ್ಯಾಖ್ಯಾನ. ಅಡ್ಡಿ ಇಲ್ಲಪ್ಪ, ಇಲ್ಲಪ್ಪ. ಅದಾದ್ರೂ ಕೂಡ ದೇವರು ಎಂಥವ ಅಂದ್ರೆ ತಾನು ಯಜ್ಞದ ಆಚರತಿ ಶ್ರೇಷ್ಠ ಅಂತ ಹೇಳಿ ದೊಡ್ಡವರು ಏನು ಮಾಡುತ್ತಾರೋ ಚಿಕ್ಕವರೆಲ್ಲ ಅದೇ ಮಾಡ್ತಾರೆ ಎಂದ ಕೃಷ್ಣನೇ ಉಪದೇಶ ಕೊಟ್ಟ. ಆದ್ದರಿಂದ ತಾನೇ ಎಂಜಲು ತಿಂದು ಬಿಟ್ರೆ ಮಿಕ್ಕವರು ಕೂಡ ನಾನ್ ತಿಂತ ಇಲ್ಲ, ನನ್ನ ಬಾಯಿಯಲ್ಲಿ ದೇವರು ತಿಂತ ಇದ್ದಾರೆ, ದೋಷ ಇರಲ್ಲ ಅಂದ್ರೆ ಎಲ್ಲ ಎಂಜಲು ತಿಂದು ಬಿಟ್ಟಾರು. ಅವರು ವ್ಯಾಖ್ಯಾನ, ನಾ ತಿಂತ ಇಲ್ಲ, ನನ್ನೊಳಗೆ ದೇವರು ತಗೊಂತ ಇದ್ದಾರೆ, ಎಂಜಲು ಕೊಡ್ತೇನೆ, ದೋಷ ಇಲ್ಲ, ಅವನು ದೋಷ ಇಲ್ಲ, ನಾನು ತಿಂದದ್ದು. ಈ ತರ ಮತ್ತೆ ಶುರು ಆಗುತ್ತೇನೋ ಅಂತ ದೇವರು ಕೂಡ ಆ ಎಂಜಲನ್ನ ಸ್ವೀಕಾರ ಮಾಡಲಿಲ್ಲ, ಹೀಗೆ ತಗೊಂಡ ಅಂತ ಈ ವ್ಯಾಖ್ಯಾನ. ನೀವೇನ್ ಹೇಳ್ತೀರಾ ಅಂದ್ರೆ ನಾನಂತೂ ನೋಡ್ಲಿಲ್ಲ, ಎರಡು ವ್ಯಾಖ್ಯಾನ ನಿಮ್ ಮುಂದೆ ಇಟ್ಟಿದ್ದೇನೆ, ಯಾವ್ದು ಬೇಕಾದ್ರೂ ತಗೊಳ್ಳಿ, ದೇವ್ರನ್ನೇ ಕೇಳ್ಕೊಳ್ಳಿ. ಯಾವ್ದು ತಗೊಳ್ಳೋದಪ್ಪ, ನೀವ್ ಹೇಗೆ ತಿಂದ ಸ್ವಲ್ಪ ತಿಳಿಸೋದು ಕೇಳ್ರಿ, ನಿಮ್ಗೆ ಹೇಳಿದ್ರೆ ನಂಗೆ ಹೇಳಿ, ಅದನ್ನು ಮತ್ತಿನ್ನೊಂದು ಪ್ರಶ್ನೆ ಹೇಳ್ತೇನೆ. ಯಾಕೆಂದ್ರೆ ಅವ್ನು ಹೇಗ್ ತಿಂದಾರ ನಾನ್ ನೋಡಿದವನಲ್ಲ, ಪಕ್ಕದಲ್ಲಿ ಇದ್ದಿಲ್ಲ, ನೋಡಿದವ್ರು ಯಾರು ಹೇಳಿಲ್ಲ. ಇವ್ರ ಮಾತ್ರ ಹೀಗೆ ಹೇಳ್ತಾರೆ, ಎಂಜಲನ್ ಉಂಡ ಒರಿಜಿನಲ್ ರಾಮಾಯಣದಲ್ಲಿ ಆಕೆ ಫಲಗಳ ಕೊಟ್ಲು ಅಂತ ಬರುತ್ತೆ ಅಷ್ಟೇ ಹೊರತು ಎಂಜಲು ಅಂತ ಅದೇನ್ ಬರ್ತಾ ಇಲ್ಲ, ಎಂಜಲು ಕೊಟ್ಲು ಅಂತ ಬರ್ತಾ ಇಲ್ಲ. ದಾಸರ ಪದಗಳಲ್ಲಿ ಮಾತ್ರ ಅಂತ ಅರ್ಥ. ಅಲ್ಲಿ ಇದ್ದದ್ದೇ ಗುಪ್ತವಾಗಿದ್ದದ್ದನ್ನ ನೋಡಿ ಹೇಳೋದು ತುಂಬಾ ಆಗುತ್ತದೆ. ನಾ ತಿನ್ನೋದು ಉಚ್ಚಿಷ್ಟ ಶೇಷ ಶೇಷ ಅದು ಹೌದು. ಅದರಲ್ಲೂ ಕೂಡ ಹೇಗೆ ಅಂದ್ರೆ, ಅದಕ್ಕೆ ನಾ ಹೇಳ್ತೇನೆ, ಮಾರ್ಕೆಟ್ ಅಲ್ಲಿ ತರ್ತೀರಾ ನೀವು, ತರೋ ಕಾಲಕ್ಕೆ ನೀವು ತಗೊಂಡ್ಮೇಲೆ ಪಕ್ಕದಲ್ಲಿ ಒಬ್ಬ ಅದಕ್ಕೆ ತಿಂದು ಹೋಗ್ತಾ ಇರ್ತಾನೆ, ಮತ್ತೆ ಅದು ಉಚ್ಚಿಷ್ಟ ಆಗುತ್ತಲ್ಲ ಅಂದ್ರೆ ಆಗಲ್ಲ. ನೀವು ಭಾಗ ಮಾಡಿದ ಮೇಲೆ ಅದು ಉಳಿದ್ರಲ್ಲಿ ಯಾರು ತಗೊಂಡ್ರದು ಈ ಉಚ್ಚಿಷ್ಟ ಆಗಲ್ಲ. ಈ ಭಾಗದಲ್ಲಿ ಒಂದು ತಗೊಂಡ್ಬಿಟ್ರೆ ಇಲ್ಲ, ಈ ಭಾಗದಲ್ಲೂ ಒಂದು ತೆಗೆದಿಟ್ಟು ಮತ್ತು ನೈವೇದ್ಯ ಮಾಡಿದ್ರೆ ನೀವು ತಂದಂತೆ ಹತ್ತು ಹಣ್ಣು, ಆ ಹತ್ತು ಹಣ್ಣು ನೈವೇದ್ಯಕ್ಕೆ ಇಟ್ಟಿಲ್ಲ, ಎರಡೇ ಇಟ್ಟಿದ್ದೀರಿ, ಮಿಕ್ಕದು ಉಚ್ಚಿಷ್ಟವಾ ಅಂತ ಸಂಶಯ ಇಲ್ಲ. ಭಾಗ ಮಾಡಿದ್ದೀರ ಅದರಿಂದ ಭಾಗ ಭಾಗ ಮಾಡಿದ್ರು ಹಾಗೆ. ನೀರು ಎಲ್ಲದಕ್ಕೂ ಈ ಭಾಗದ ಮಡಿ ಇದೆ, ಭಾಗ ಭಾಗ ಮಾಡೋದು ತುಂಬಾ ಇದೆ. ಬಾವಿಯಲ್ಲಿ ನೀರು, ಆ ನೀರಿನ ಒಂದು ಕೊಳದಲ್ಲಿ ಸೇರ್ಕೊಳ್ತೀವಿ, ಸೇರ್ಕೊಂಡ್ರೆ ಆಚಮನಕ್ಕೆ ಯಾವುದು, ದೇವರ ಇದಕ್ಕೆ ಯಾವುದು, ಅದಕ್ಕೆ ಯಾವುದು ಅಂತ ಹೇಳಿದ್ರೆ ಒಂದೇ ಕೊಡದನ್ನೇ ಇದೆ. ಆಚಮನಕ್ಕೊಂದು ಇದಕ್ಕೊಂದು ಎಲ್ಲ ಭಾಗ ಮಾಡಿಕೊಂಡ್ರೆ ಇದು ಆಚಮನ ಮಾಡಿದ್ರು ಆ ನೀರು ಆ ತಂಬಿಗೆಯಲ್ಲಿ ದೇವರಿಗೆ ಬರುತ್ತೆ ಅಂತ ಇದೆಲ್ಲ ಬರುತ್ತೆ ಅಷ್ಟಲ್ವಾ. ಅದಲ್ಲದೆ ಇಲ್ಲಪ್ಪ ಅಲ್ಲಿಂದ ಎಲ್ಲ ಮೂರ್ನಾಲ್ಕು ಕೊಡ ತರ್ಲಿಕ್ಕಾಗಲ್ಲ, ದೂರ ಬಾವಿ ಇದೆ, ಆ ಬಾವಿಯಿಂದ ನೀರು ತರಬೇಕು, ಒಂದೇ ಕೊಡ ತಂದಾರೆ, ಆ ಒಂದೇ ಕೊಡ ತಂಬಿಗೆ ತಂದಾರೆ, ಆ ತಂದದ್ದರಿಂದ ಹೇಗ್ ಭಾಗ ಆದ್ರೂ ಹೇಗ್ ಮಾಡ್ಕೋಬೇಕು ಅಂಬುದ್ರೆ ನಾನಾ ಗೊಡವೆ ಇರುತ್ತೆ. ತಂಬಿಗೆಯಿಂದನೇ ಬಗ್ಗಿಸಿದ್ರೆ ಭಾಗ ಆಗಲ್ಲ, ತಂಬಿಗೆಯನ್ನ ಬಾವಿ ಅಂತ ಚಿಂತನೆ ಮಾಡಿ ಅದರೊಳಗೆ ಒಂದು ಮುಳುಗಿಸಿ ತಗೊಂಡ್ರೆ ಭಾಗ ಆಗುತ್ತೆ ಅಂತ ಕೆಲವರು, ಏನಾದರೇನು ಭಾಗ ಮಾಡೋದೇ ಇಲ್ಲ ಅಂತ ಕೆಲವರು. ಆದ್ರಿಂದ ಈ ನಮ್ಮಲ್ಲಿ ಮಧ್ವಾಚಾರ ಎರಡು ತೋರಿಸಿದ್ರಲ್ಲ, ನಮ್ಮಲ್ಲಿ ಎಲ್ಲದರಲ್ಲಿ ಎರಡು ರೀತಿ ಇದೆ ಎಂಬುದು ತೋರಿಸಲಿಕ್ಕೆ ಏನೋ ಕೊಟ್ಟಿದ್ದಾರೆ, ಅದಕ್ಕೆ ಇಷ್ಟು. ಹಾಗಾಗಿ ನಾವೇನ್ ಮಾಡಬೇಕು, ಎರಡು ಎಲ್ಲದರಲ್ಲಿ ಎರಡೆರಡೆರಡು ಬರ್ತಾ ಇದಲ್ಲ ಅಂದ್ರೆ ಈ ಎರಡು ಎಂಬುದು ಸಹಜ, ಅದೇ ತೋರಿಸಿಕೊಟ್ರು. ಭಿನ್ನ ಜೀವರು, ಭಿನ್ನ ಬುದ್ಧಿ, ಭಿನ್ನ ರೀತಿಯಾಗಿರುತ್ತೆ. ಭಗವಂತ ಪ್ರೇರಣೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಯಾರನ್ನೂ ಕಾಮೆಂಟ್ ಮಾಡದೆ ನಮಗೆ ಯಾವ ಸರಿ ಹೋಗೋದು ತಗೊಂಡು ಹೋಗೋದು ಬಹಳ ಉತ್ತಮ. ಇನ್ನೊಬ್ಬರನ್ನ ಕಾಮೆಂಟ್ ಮಾಡದಿರುವುದೇ ದೊಡ್ಡ ಸಾಧನೆ. ಇವಾಗ ಇಷ್ಟೊತ್ತು ಹೇಳಿದ್ದು ಎರಡು ವ್ಯಾಖ್ಯಾನಗಳು ಮಾಡ್ತಾರಲ್ಲ ಅಂದ್ರೆ ಯಾರನ್ನ ಕಾಮೆಂಟ್ ಮಾಡಿಲ್ಲ, ಇವರು ಹೀಗ್ ಹೇಳ್ತಾರೆ ಅದಕ್ಕೆ ಸಮರ್ಥನೆ ಮಾಡ್ತಾರೆ, ಅವರು ಹಾಗೆ ಹೇಳ್ತಾರೆ ಅದಕ್ಕೂ ಸಮರ್ಥನೆ ಮಾಡುತ್ತಾರೆ, ಒಟ್ಟಾರೆ ಆಕೆ ಕೊಟ್ಟ ತಿಂದ ಅಂತ ತಿಳ್ಕೊಂಡ್ರೆ ಸಾಕು, ಹೇಗ್ ತಿಂದ ಅಂಬುದು ನೋಡೋಣ. ಅದು ಒತ್ತಾರೆ ಎಂಜರು, ಹೀಗಾದ್ರೂ ಇವ್ರು ಎಂಜರು ಅಂತಾರ ಅವ್ರು ಎಂಜರು, ಒಟ್ಟಾರೆ ಎಂಜರು ತಿಂದದ್ದು ಸತ್ಯ, ಎಂಜರು ತಿಂದ ಅಂಬುದು ಸತ್ಯ. ಆ ಎಂಜಲು ಹೇಗ್ ತಿಂದ, ಕಚ್ಚಿದ್ದೇ ತಿಂದ್ನ ಉಳಿದದ್ದು ತಿನ್ನ ಅಂಬುದು ಅದು ಅವನಿಗೆ ಬಿಟ್ಬಿಡೋಣ, ಒಟ್ಟಾರೆ ಎಂಜಲು ತಿಂದವ. ಸರಿ, ರಾಮದೇವರಿಗೆ ಪಟ್ಟಿ ಬಂತು, ಅದನ್ನು ಹೇಳ್ತಾ ಇದ್ದಾರೆ. ಶಬರಿ ಎಂಜರ ನೊಂಡ, ಇದೇ ತಗೊಂಡ್ರು ಅಂದ್ರೆ ಆಕೆ ಏನು ಕೊಟ್ಲು ಅಂದ್ರೆ ಇಡೀ ಕರ್ಮ ಫಲವನ್ನೇ ದೇವರಿಗೆ ಸಮರ್ಪಣೆ ಮಾಡಿ, ಕರ್ಮ ಫಲ ಆಕೆ ಎಲ್ಲ ಮಾಡಿ 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 ಕೊಟ್ಟದ್ದ ಆಕೆ. ಆದ್ದರಿಂದ ಆ ಫಲವನ್ನ ಸ್ವೀಕಾರ ಮಾಡಿದ, ಆಕೆಯನ್ನು ಉದ್ಧಾರ ಮಾಡಿದ. ಫಲ ಸ್ವೀಕಾರ ಮಾಡುವುದು ಅಂದ್ರೆ ತಿಂದು ಬಿಡುವುದು ಒಂದು ತಾತ್ಪರ್ಯ ಅಲ್ಲ, ಅದು ಯಾವಾಗ್ಲೂ ಚೆನ್ನಾಗಿ ತಿಳ್ಕೊಳ್ಳಿ ಅಂದ್ರೆ ಆ ಫಲಗತ ತನ್ನ ರಸವನ್ನು ತಾನು ಸ್ವೀಕಾರ ಮಾಡುತ್ತಾನೆ, ಅದು ನಮಗೆ ಕೊಡುತ್ತಾನೆ. ಇನ್ನ ಗೋಕುಲದ ಅಬಲಯ್ಯರ ಹೋಲಿಸಿ ಹೋಲಿಸಿದನು, ಅಲ್ಲಿ ಗೋಕುಲದ ಅಬಲಯ್ಯರ ಅಂತ ಒಂದೇ ಶಬ್ದ ಪ್ರಯೋಗ, ಅದನ್ನು ಬಿಡಿಸಿದರೆ ಗೋಕುಲದ ಅಬಲಯ್ಯರ, ಅಲ್ಲಿ ಅಬಲಯ್ಯರನ್ನು ಹೋಲಿಸಿದನು, ಅಬಲಯ್ಯರ ನೋಲಿಸಿದನು ಅಂತ. ಸರಿ, ಯಾರು ಈ ಗೋಕುಲದ ಅಬಲಯ್ಯರು? ಮುಂದೆ ಎಲ್ಲ ಗೋಪಿಕಾ ಸ್ತ್ರೀಯರು ಎಲ್ಲರಿದ್ದರಲ್ಲ, ಅವರನ್ನ ವಿಶೇಷವಾಗಿ ಹೋಲಿಸಿದನು ಅಂದ್ರು. ಹೋಲಿಸಿದ ಅಂದ್ರೆ ಅವರವರಿಗೆ ಏನೇನು ಬೇಕೋ ಅವೆಲ್ಲವನ್ನ ಅವರಿಗೆ ಕೊಟ್ಟು ಭಗವಂತ ಪೂರ್ಣಾನುಗ್ರಹ ಮಾಡಿದ. ಹೇಳ್ತಾರೆ ಕೃಷ್ಣ ಎಲ್ಲರ ಜೊತೆಗೆ ರಾಸಕ್ರೀಡೆ ಆಡ್ತಾ ಇದ್ದ, ಎಲ್ಲರಿಗೂ ಭಗವಂತನ ಚಿಂತನೆ ಇತ್ತು, ಚೋರು ಬಂದಿತ್ತು, ನಮ್ಮ ಶರೀರದ ಸೌಂದರ್ಯ ನೋಡಿ ಬಂದ ಅಂತ ಚೋರು ಬಂತು, ಅದೃಶ್ಯನ ಆಗಿಬಿಟ್ಟ ಸ್ವಾಮಿ, ನಾನು ಇದಕ್ಕಾಗಿ ಬಂದವನಲ್ಲ, ಸರಿಯಾಗಿ ನೋಡಿದರೆ ನೀವೇ ಹೆದರ್ಕೊಂತೀರಾ, ನಿಮ್ಮನ್ನು ನೋಡಿ ಆ ಚರ್ಮ ಚೂರು ಸುರಿದರೆ ಎಲ್ಲಾದ್ರೂ ಸ್ವಲ್ಪ ಸ್ಯಾಂಪಲ್ ಅಂತ ಸ್ವಲ್ಪ ಸುಲಿದು ಬಿಟ್ರೆ ನಮ್ಮನ್ನು ನೋಡ್ಲಿಕ್ಕೆ ಹೆದರಿಕೆ ಆಗುತ್ತೆ, ಅಪಾ ಹೀಗಿದ್ದಾರಲ್ಲ ಅಂತೇಳಿ ನಮ್ಮನ್ನು ನೋಡಿ ನಾವು ಹೆದರ್ಕೊಂಡ್ಬಿಡ್ತೀವಿ. ಅಷ್ಟೇ ಯಾಕೆ ಒಂಥರ ಜಿರಾಕ್ ತಂದ್ಕೊಂಬುದು, ಯಾವುದು ಎಕ್ಸ್ರೇ ತಂದ್ಕೊಂಡ್ಬಿಟ್ರೆ ಹಲ್ಲು ನೋವಾಗ್ತಾ ಇದೆ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಸ್ಕಲ್ ಎಕ್ಸ್ರೇ ತೆಗೀರಿ ಅಂತಾರೆ. ಸ್ಕಲ್ ಎಕ್ಸ್ರೇ ತೆಗೆದ್ರೆ ಅದೊಂದು ಫೋಟೋ ದಿನ ಆಗಿ ಇಟ್ಕೊಂಡ್ಬಿಟ್ರೆ, ಒಂದು ಕನ್ನಡಿ ಇರುತ್ತಲ್ಲ ಕನ್ನಡಿ ಪಕ್ಕದಲ್ಲಿ ಸ್ಕಲ್ ಎಕ್ಸ್ರೇ ಫೋಟೋ ಇಟ್ಕೊಂಡ್ ಎಕ್ಸ್ರೇ ಇಟ್ಕೊಂಡ್ಬಿಟ್ರೆ ನಾವು ಆನಂದ ಪಡೋದೇ ಇಲ್ಲ, ಅಪ್ಪ ಇದಾ ಅಂತ ಹೇಳಿ. ಇದು ನಮಗೇನೇ ಇಷ್ಟ ಸತ್ಯ ಅಂದ್ರೆ ಸದಾ ಎಕ್ಸ್ರೇ ನೋಡ್ತಾ ಇರುವ ಸ್ವಾಮಿಗೆ ಇದನ್ನ ನೋಡಿ ಎಂದಾದ್ರೂ ಅವನಿಗೆ ಆಸೆ ಬರ್ಲಿಕ್ಕೆ ಸಾಧ್ಯವ? ಇಂಪಾಸಿಬಲ್. ನಾವು ಮರ್ತಿರ್ತೀವಿ ಆದ್ದರಿಂದ ಅಡ್ಜಸ್ಟ್ ಆಗುತ್ತೆ ಅಂತ ಹೋಗ್ತೀವಿ. ಆದರೆ ಆ ಸ್ವಾಮಿ ಸದಾ ದೃಷ್ಟಿ ಇರುತ್ತೆ, ಅವನಿಗೆ ಮೋಹ ಬಂತ ಇಲ್ಲ, ಮತ್ತೇನು ಅದೃಶ್ಯನಾದ ಇವನಿಗೆ ಮೋಹ ಇಲ್ಲ ಅಂತ ತಿಳಿದ ಮೇಲೆ ಬಂದ. ಹೀಗೆ ಹೋಲಿಸಿದ. ಹೋಲಿಸಿದ ಅಂದ್ರೆ ಅರ್ಥ ಏನು? ಅವರ ವಿಶೇಷ ತತ್ವಜ್ಞಾನವನ್ನು, ಅವರವರಿಗೆ ಬೇಕಾದ ತತ್ವಜ್ಞಾನ ಕೊಟ್ಟು ಅನುಗ್ರಹ ಮಾಡಿದ. ಇನ್ನ ಋಷಿ ಪತ್ನಿಯರು ಕೊಟ್ಟ ಅನ್ನ ಸುಭುಜ ತಾ ಭುಂಜಿಸಿದ. ಈತನಿಗೆ ಸುಭಕ್ ಒಳ್ಳೆ ಶೋಭನಕರವಾದದ್ದನ್ನೇ ತಿನ್ನುವವ ಅಂತ ಈತನಿಗೆ ಹೆಸರು, ಅದಕ್ಕೆ ಸುಭುಜ ಅಂದ್ರು. ಸುಭುಜ ಅಂದ್ರೆ ಒಳ್ಳೆ ಭುಜಗಳಿರತಕ್ಕಂಥವ, ಸುಭುಕ್ಕು ಅಂತ ಹೇಳಿದರೆ ಚೋಳ್ಳ, ವಿಶೇಷವಾಗಿರ್ತಕ್ಕಂಥ ರಸವನ್ನು ಸ್ವೀಕಾರ ಮಾಡುವವ. ಅಂದ್ರೆ ಋಷಿಪತ್ನಿಯರು ಕೊಟ್ಟನ್ನ ಬುಂದಿಸಿದ ಅಂದ್ರೆ ಆನ ತಿನ್ನ ಅಂತ ತಿಳ್ಕೊಬೇಡಿ, ಅದರೊಳಗಿರತಕ್ಕಂಥ ತನ್ನ ರೂಪ ಸ್ವೀಕಾರ ಮಾಡಿಲ್ಲ. ಇಷ್ಟೆಲ್ಲ ಯಾಕ್ರಿ ಇವನ್ಗೆ ಒದ್ದಾಡಿಸ್ತೀರಾ? ಏನು ಎಲ್ಲಿಗಲ್ಲಿ ತಿಂದ್ಬಿಟ್ಟ, ಕುಡ್ದ, ತಿಂದ, ತಿರುಗಾಡಿದ, ಮಾಡಿದ ಅಂತ ಯಾಕೆ ಹೇಳಬಾರದು ಅಂದ್ರೆ ಸ್ವಾರಮಣ ಅವನು ತನ್ನಲ್ಲಿ ತಾನು ರಮಣ ಮಾಡುತ್ತಾನೆ, ಒಳಗೊಳಗೆ ಆನಂದ ಪಡ್ತಾನಷ್ಟೇ ಹೊರತು ಇನ್ನೊಬ್ಬರಿಂದ ಅವನಿಗೆ ಆನಂದ ಪಡೋದೇ ಇಲ್ಲ. ಅದಕ್ಕೆ ಕುಭುಜ ಗಂಧಕ್ಕೆ ಇದ, ಕುಭುಜ ತ್ರಿವಕ್ರ ಮೂರು ಡೊಂಕಾಗಿತ್ತು ಆಕೆ ಶರೀರ, ಆಕೆ ಗಂಧಕ್ಕೆ ಒರಿದ. ಯಾವ ಗಂಧಕ್ಕೆ? ಕೈಯಲ್ಲಿದ್ದ ಗಂಧಕ್ಕೆ ಅಲ್ಲ. ನಾವು ಒಂದು ತಟ್ಟೆ ಗಂಧ ತೆಗೆದು ಹಾಕ್ಬೋದು ದೇವರಿಗೆ, ಒರಿತಾನ ಇಲ್ಲ. ಆಕೆ ಗಂಧದ ಜೊತೆಗೆ ಜ್ಞಾನ ಇತ್ತ ಆಕೆಗೆ. ದೇವರು ಕೇಳಿದ ಕೊಡಲೇ ಗಂಧ ಕೊಡತೆಯಾ ಅಂದ್ರೆ ಕೃಷ್ಣ ನಿನಗಲ್ಲದೆ ಯಾರಿಗೆ ಕೊಡಬೇಕು ಅಂದ. ಅದಕ್ಕೆ ಮೆಚ್ಚಿದ, ಅದಕ್ಕೆ ಒಲಿದ. ಮುನಿಗಣ ವಿಭುಧ ಸೇವಿತ, ಮುನಿಗಣಗಳು ಎಂಥ ಜ್ಞಾನಿಗಳು, ಮತ್ತು ಎಲ್ಲರೂ ಕೂಡ ವಿಭುಧರು. ಭೂಮಿಯ ಮೇಲಿರತಕ್ಕಂತಹ ಎಲ್ಲಾ ಜ್ಞಾನಿವರೇ ದೇವತೆಗಳೆಲ್ಲ ಬರ್ತಾರಲ್ಲ, ಅವರಿಂದ ಸೇವಿತನಾದ ಭಗವಂತ ಬಿಡುವನೇ ನಾವಿತ್ತ ಕರ್ಮಫಲ ಅಂತ ಸ್ವಾಮಿ. ನಾವು ಕೊಟ್ಟ ಕರ್ಮಫಲ ಬಿಡತಾನ? ಬಿಡೋದೇ ಇಲ್ಲ, ಸರ್ವಥಾ ಸ್ವೀಕಾರ ಮಾಡುತ್ತಾನೆ, ಅನುಗ್ರಹ ಮಾಡುತ್ತಾನೆ. ಈ ಕ್ವಶ್ಚನ್ ನಾವು ಹಾಕಲ್ಲಷ್ಟೇ, ಒಳಗೆ ಬರ್ತಾ ಇರುತ್ತೆ. ಸೇವಾ ಮಾಡ್ತಾ ಇರ್ತೀವಿ, ನಿತ್ಯ ಏನು ಪಾರಾಯಣಗೂ ಮಾಡ್ತಾ ಇರ್ತೀವಿ, ಆಚಾರ ಹೇಳಿದ್ದೆಲ್ಲ ಮಾಡ್ತೀವಿ ಅಂತ ಹೇಳಿ ಒಳಗೊಳಗೆ ಕಡಿತಾ ಇರುತ್ತೆ. ಇದು ದೇವ್ರು ತಗೊಂತಾ ಇದ್ದಾನಾ, ಇದು ತಗೊಂತಾ ಇದ್ದಾನಾ, ತಗೊಂಡ್ರೆ ಏನಾದ್ರೂ ಒಂದು ತೋರಿಸಲಿ, ನಾ ತಗೊಂತಾ ಇದ್ದೇನೆ ಅಂತ ಒಂದು ಅಕ್ನಾಲೆಜ್ಮೆಂಟ್ ಕಾರ್ಡ್ ಬರಲಿ ಅಂತ ಒಳಗೆ ಕೂತಿರುತ್ತೆ. ಯಾರು ಹೇಳಲ್ಲ, ಸೈಲೆಂಟ್ ಆಗಿರ್ತೀವಿ. ಅದಕ್ಕೆ ಎಲ್ಲರೊಳಗೆ ಹೆಗ್ಗಣ ಕೂತಿದೆ ಅಂತ ಕೊಟ್ರು. ಬಿಡುವನೆ ನಾವಿದ್ದ ಕರ್ಮ ಫಲ. ಅಲ್ಲಿ ಕೊಡತಾ ಇದ್ದಾನೆ ಎಂಬುದಕ್ಕೆ ಗ್ಯಾರಂಟಿ ಕಾರ್ಡ್ ಎಲ್ಲಿದೆ? ನಾವೇನೋ ಒಣಾದಿನಾಗೂ ಮಾಡ್ತಾ ಇದ್ವು, ಆಸೆ ತಗೊಂಡಿದ್ದಾನೆ ತಗೊಂಡಿದ್ದಾನೆ ತಗೊಂಡಿದ್ದಾನೆ, ಸೇಫ್ ಆಗಿ ಬಚ್ಚಿಟ್ಟಿದ್ದಾನೆ, ನಮ್ಗೆ ಕೊಡ್ತಾನೆ ಎಲ್ಲ ಮಾಡ್ತಾನೆ ಅಂತ ಜಸ್ಟ್ ಏನೋ ಅಂದುಕೊಂಡು ಹೋಗ್ತಾ ಇದೀವಿ. ಅಸಲು ಕೊನೆಗೆ ಎಲ್ಲಿ ಬರುತ್ತೆ ಅಂದ್ರೆ, ಒಂದೊಂದ್ಸಲ ಅವನೊಬ್ಬನಿದ್ದಾನೋ ಇಲ್ಲೋ ಒಬ್ಬ ಬುಡಕ್ಕೆ ಬರುತ್ತೆ. ಅವನಿದ್ರೆ ತಾನೇ ಬಚ್ಚಿಡೋದು ತಗೊಳ್ಳೋದೆಲ್ಲ, ಅವನೇ ಇಲ್ಲ ಅಂದ್ರೆ ಉಳಕ್ಕಿ ಎಲ್ಲ ಮುಗೀತು. 100 ವರ್ಷ ಸಾಧನ ಮಾಡಿದರೆ ತಿಪ್ಪೇರ್ ಹೋಯ್ತಲ್ಲ ಅಂತ ಇಷ್ಟೆಲ್ಲ ಬುಡವನ್ನೇ ಅಲುಗಾಡಿಸುವ ಸಂಶಯಗಳು ಬಂದರೆ ಅದನ್ನು ಹೇಳ್ತಾ ಇದ್ದಾರೆ. ರಾಯರತ್ರ ಹೋಗ್ತೀರಾ, ಸೇವಾ ಮಾಡ್ತೀರಾ? ನಾವು ಮಾಡಿದ ಸೇವೆಗೂ ರಾಯರು ಬಂದು ಫಲ ಕೊಡ್ತಾರಲ್ಲ, ಸ್ವಪ್ನದಲ್ಲಿ ದರ್ಶನ ಕೊಡ್ತಾ, ಎಷ್ಟು ಜನ ಕೊಟ್ಟಿಲ್ಲ ನಮಗೆ, ಎಲ್ಲರೂ ಕೊಡ್ತಾ ಇದ್ದಾರೆ ಅಂದ್ರೆ ಫಲ ತಗೊಂತಾ ಇದ್ದಾರೆ ಅಂತ ಅರ್ಥ ಆಯ್ತಾ ಅಲ್ವಾ? ಆದ್ರಿಂದ ನಾವು ಮಾಡಿದ್ದು ನಮಗೆ ಗೊತ್ತಾಗಲ್ಲ, ಸ್ವಾಮಿ ವಿಶೇಷವಾಗಿ ಸ್ವೀಕಾರ ಮಾಡುತ್ತಾನೆ. ಇನ್ನ ಚಿಕ್ಕ ಮಕ್ಕಳು ಇರ್ತಾರೆ, ಮನೇಲಿ ದೊಡ್ಡವರೆಲ್ಲ ಇರ್ತಾರೆ, ಇವರೆಲ್ಲರೂ ಕೂಡ ಊಟ ಮಾಡಿ ಚೆನ್ನಾಗಿ ಕೂತ್ಕೊಂಡಿರ್ತಾರೆ. ಆ ಮಕ್ಕಳು ಆಟ ಆಡ್ತಾ ಆಡ್ತಾ ಆಟ ಆಡ್ತಾ ಆಡ್ತಾ ಅಮ್ಮ ಕಾಫಿ ಕೊಡಿ ಅಂತ ಕೊಡ್ತಾರೆ. ಕಪ್ಪು ಇರಲ್ಲ, ಹಾಲಿರಲ್ಲ, ಕಾಫಿ ಇರಲ್ಲ, ಏನೂ ಇರಲ್ಲ. ಪಾಪ ಬಹಳ ಬ್ಯುಸಿಯಾಗಿರ್ತಾರ ಅವರು, ಇಲ್ಲದ ಸ್ಟವ್, ಸ್ಟವೇ ಇರಲ್ಲ. ಅನುಸಂಧಾನ ಬಹಳ ಚೆನ್ನಾಗಿ ಕಲ್ಕೋತ್ರೆ. ಅದು ಅನುಸಂಧಾನ ಅಲ್ಲ, ಅನುಸಂಧಾನ ಅಂದ್ರೆ ಇದ್ದದ್ದನ್ನೇ ಸರಿಯಾಗಿ ತಿಳಿಯೋದು ಅನುಸಂಧಾನ, ಇಲ್ಲದ್ದನ್ನ ಕಲ್ಪನೆ ಮಾಡುವುದು ಅನುಸಂಧಾನ ಅಲ್ಲ. ಸುಮ್ಮನೆ ಹೇಳಿದೆ, ಅದು ಅನುಸಾನ ಅಲ್ಲ. ಇಲ್ಲದ್ದನ್ನ ಕಲ್ಪನೆ ಮಾಡ್ತಾರ ಅವರು. ಇಲ್ಲದನ್ನ ಕಲ್ಪನೆ ಅಂದ್ರೆ ಇದ್ದ ಹಂಗೆ ಅಂದುಕೊಂಡು ಅದರ ಮೇಲೆ ಸ್ಟವ್, ಅದರ ಮೇಲೆ ಪಾತ್ರೆ, ಅದರ ಮೇಲೆ ಕಾಫಿ ಎಲ್ಲ ಹಾಕಿ ಬಿಸಿ ಬಿಸಿ ಅದು ಸುಡ್ತಾ ಇರ್ತಾವ ಅವರಿಗೆ, ನಮ್ಗೆ ಅದು ಕಾಣಿಸೋದೇ ಇಲ್ಲ. ಅವ್ರು ಸುಡ್ತಾ ಇರುತ್ತೆ ಪಟಕ ಈ ಕಡೆದಿಂದ ಹಿಡ್ಕೊಂಡು ಬಗ್ಗಿಸಿ ಬಂದು ಕೊಡೋ ಕಾಲಕ್ಕೆ ಹೀಗೆ ಡ್ಯಾನ್ಸ್ ಆಡ್ತಾ ಬರ್ತಾ ಇರ್ತಾರೆ, ಯಾಕೆ ಸುಡ್ತಾ ಇದೆ ಅಂತ ಹೇಳಿ. ಸರಿ, ಅವ್ರು ಬಂದದಕ್ಕೆ ಹೇ ಹೋಗೋ ಅಂತ ಯಾರು ಹೇಳ್ತಾರ? ಚಿಕ್ಕ ಮಗು ಕೊಡಬೇಕು ಅಂತ ಭಾವನೆಯಿಂದ ಬಂತಲ್ಲ, ಅದಕ್ಕೆ ಬೆಲೆ ಕೊಟ್ಟು ಅದು ಎಷ್ಟು ಬಿಸಿ ತಗೊಂಬಂದಿದೀವೋ ಅಂತ ಹೇಳಿ ಅವ್ರು ಹಾಗೆ ಭದ್ರವಾಗಿ ಇಡ್ಕೊಂಡು ಹೇಗೆ ಕೊಡಿಲ್ಲ ಹಾ ಕೊಡಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಎಷ್ಟು ಖುಷಿ, ನಮ್ಮಪ್ಪ ಕೊಡದ, ನಮ್ಮಮ್ಮ ಕೊಡದು ಅಂತ ಹೇಳಿ ಅಲ್ವ. ಆದ್ರೆ ಆ ಭಾವನೆಯನ್ನು ಸ್ವೀಕಾರ ಮಾಡ್ತಾರ ಅವರು. ಹೌದು, ಅದರಿಂದ ಆವ ರಸದ ದ್ವಾರ ಭಕುತಿಯ ಸ್ವೀಕರಿಪ. ಭಾವದಲ್ಲಿ ಭಕುತಿ ಇಲ್ಲದಿದ್ದರೆ ನೋಡ ದೇವ ದೃಷ್ಟಿಲಿ ನೋಡ ಕಾಲತ್ರಯದಲ್ಲಿ ಶಾವ್ಯವೇ ಸರಿ ಭರ್ತ ರಾಷ್ಟ್ರನ ಧಿಕ್ಕರಿಸಿ ಆ ವಿದುರನ ಮನೆಯ ಪಾಲುಂಡನು ಕೃಷ್ಣ. ಆ ರೀತಿ ಸ್ವಾಮಿ ನಾವು ಕೊಟ್ಟಂತೆ ಕರ್ಮಫಲ ಎಂಥದ್ದು ಆ ಹುಡುಗರು ಕೊಟ್ಟಂತೇನೆ ಸ್ವೀಕಾರ ಮಾಡ್ತಾನೋ ಇಲ್ವೋ, ನಮ್ಮವರೇ ತಗೊಂಡ ಕಾರಣಕ್ಕೆ ಸ್ವಾಮಿ ತಗೊಳ್ಳಲ್ವಾ ಅಂತ ಹೇಳ್ತಾ ಇದ್ದಾರೆ. ಅಂಥ ಸ್ವಾಮಿಯನ್ನ ತುಂಬಾ ವರ್ಣನೆ ಮಾಡುತ್ತಾ ಇದ್ದಾರೆ ದಾಸರಾಯರು. ಅರ್ಥ ಬರ್ಕೊಳ್ತೀರಾ? ಓ, ಸಮಯ ಆಯ್ತಾ? ಸುತಾಪ ತನ್ನ ಶರಣಾಗತರಾದವರಿಗೆ ತನ್ನ ಕುರಿತಾದ ತನ್ನ ಶರಣಾಗತರಾದವರಿಗೆ ತನ್ನ ಕುರಿತಾದ ಚಿಂತನೆ ಸತತವೂ ದಯಪಾಲಿಸಿ ಅನುಗ್ರಹ ಮಾಡುವವ. ಎರಡನೇ ಅರ್ಥ, ಸಜ್ಜನರ ಸಾಧನೆಗೆ ಅಡ್ಡಿ ಮಾಡುವ ದೈತ್ಯ ರಾಕ್ಷಸ ಪಿಶಾಚಾದಿಗಳ ತೊಂದರೆಯನ್ನು ನಾಶ ಮಾಡುವವ. ಏಕೋತ್ತರ ಸುಪಂಚಾಶತ ಏಕೋತ್ತರ ಸುಪಂಚಾಶತ 51 ಶೋಭನಕರವಾದ ವರ್ಣ ಅಜಾದಿ ವರ್ಣಗಳಲ್ಲಿ ಕರಣದಿ ಮನಸ್ಸು ಮೊದಲಾದ ಹನ್ನೊಂದು ಇಂದ್ರಿಯಗಳಲ್ಲಿ ಚತುರವಿಂಶತಿ ಇಪ್ಪತ್ತು ನಾಲ್ಕು ಸುತತ್ವದಿ ಶೋಭನಕರವಾದ ತತ್ವಗಳಲ್ಲಿ ಧಾತುಗಳು ಏಳು ಧಾತುಗಳಲ್ಲಿ ಅವಿರತ ಎಡಬಿಡದೆ ಅನಿರುದ್ಧ ಯಾವ ಅಡ್ಡಿಯೂ ಇಲ್ಲದ ಭಗವಂತ ಇದ್ದು ತಾನೇ ಇದ್ದುಕೊಂಡು ಜಗದಿ ಈ ಜಗತ್ತಿನಲ್ಲಿ ಜೀವರ ತ್ರಿವಿಧರಾದ ಜೀವರಾಶಿಗಳ
ಕಥತಿಗಳ ಗುಂಪುಗಳನ್ನು ಷಣ್ಣವತಿ ನಾಮಕ ಷಣ್ಣವತಿ ಎಂಬ ಹೆಸರಿಟ್ಟುಕೊಂಡ ಶ್ರೀಹರಿಯು ಜತನ ಮಾಡಿಟ್ಟನು ರಕ್ಷಣೆ ಮಾಡುತ್ತಾನೆ. ಶರಣಾಗತರಾದಂತಹ ಗುಂಪುಗಳು, ಪ್ರತತಿ ಅಂದ್ರೆ ಗುಂಪುಗಳು, ಗುಂಪು ಪ್ರತಿ ಅಂದ್ರೆ ಗುಂಪು. ಅದರಿಂದ ಈ ಕಾರಣದಿಂದಾಗಿ ಬಲ್ಲವರು ಜ್ಞಾನಿಗಳಾದವರು ಚತುರಮೂರ್ತಿಗಳನ್ನು ವಾಸುದೇವಾದಿ ನಾಲ್ಕು ಮೂರ್ತಿಗಳನ್ನು ಅರ್ಚಿಸುವರು, ಚೆನ್ನಾಗಿ ಚಿಂತನೆ ಎಂಬ ಪೂಜೆಯನ್ನು ಮಾಡುವರು. ಚೆನ್ನಾಗಿ ಚಿಂತನೆ ಎಂಬ ಪೂಜೆಯನ್ನು ಮಾಡುವರು. ಇಲ್ಲಿ 96 ರೂಪಗಳು ಹೇಗೆಂದರೆ, ಐವತ್ತೊಂದು ವರ್ಣಗಳಲ್ಲಿ ಐವತ್ತೊಂದು ಭಗವದ್ ರೂಪಗಳು. ಅನಿರುದ್ಧ ಅನಿರುದ್ಧ ರೂಪಗಳಿರುತ್ತವೆ, ಅನಿರುದ್ಧರಿಂದ ಹುಟ್ಟಿದ ಅನಿರುದ್ಧ ರೂಪಗಳಿರುತ್ತವೆ. ಹನ್ನೊಂದು ಕರಣಗಳಲ್ಲಿ ಹನ್ನೊಂದು ಅನಿರುದ್ಧ ಪ್ರದ್ಯುಮ್ನ ರೂಪಗಳಿರುತ್ತವೆ. ಹನ್ನೊಂದು ಕರಣಗಳಲ್ಲಿ ಹನ್ನೊಂದು ಅನಿರುದ್ಧ ಪ್ರದ್ಯುಮ್ನ ರೂಪಗಳಿರುತ್ತವೆ. ಇಪ್ಪತ್ತು ನಾಲ್ಕು ತತ್ವಗಳಲ್ಲಿ ಇಪ್ಪತ್ತು ನಾಲ್ಕು ಅನಿರುದ್ಧ ಸಂಕರ್ಷಣ ಮೂರ್ತಿಗಳಿರುತ್ತವೆ. ಏಳು ಧಾತುಗಳಲ್ಲಿ ಏಳು ಅನಿರುದ್ಧ ವಾಸುದೇವ ಮೂರ್ತಿಗಳು ಇರುತ್ತವೆ. ಮೂರು ದಿನಗಳಲ್ಲಿ ಅನಿರುದ್ಧ ನಾರಾಯಣ ಮೂರ್ತಿಗಳಿರುತ್ತವೆ. ಎಲ್ಲ ಸೇರಿ 96 ರೂಪಗಳು. ಇಂಥ ರೂಪಗಳಿಂದ ಯಜ್ಞದಲ್ಲಿ ವಿಧಿಯಿಂದ ಕೂಡಿಕೊಂಡು ಹೋಮಿಸಿದ ಸೋಮರಸವನ್ನು ಪಾನ ಮಾಡುವನಾದ್ದರಿಂದ ಸುತಪನೆಂದು ಕರೆಸಿಕೊಂಡ ಶ್ರೀಹರಿ ಪಿತೃಯಜ್ಞದಲ್ಲೂ ತನ್ನ ಶುಭರಸವನ್ನು ಸ್ವೀಕಾರ ಮಾಡಿ ಅವರವರಿಗೆ ಅವರವರ ರಸಗಳನ್ನು ಕೊಟ್ಟು ಇಡೀ ಜಗತ್ತನ್ನು ರಕ್ಷಣೆ ಮಾಡುತ್ತಿದ್ದಾನೆ. ಎಂದು ತಾತ್ಪರ್ಯ. ಅಭುಜ ಜಾಂಡೋದರನು ಬ್ರಹ್ಮಾಂಡವನ್ನೇ ಉದರದಲ್ಲಿ ಇಟ್ಟುಕೊಂಡ ಶ್ರೀಹರಿ ಬ್ರಹ್ಮಾಂಡವನ್ನೇ ಉದರದಲ್ಲಿ ಇಟ್ಟುಕೊಂಡ ಶ್ರೀಹರಿ ವಿಪಿನದಿ ಅರಣ್ಯದಲ್ಲಿ ಶಬರಿಯಂಜಲನುಂಡ ಶಬರಿ ಭಕ್ತಿಯಿಂದ ಅರ್ಪಿಸಿದ ಫಲಗಳನ್ನು ಸರ್ವದೋಷ ದೂರನಾದ್ದರಿಂದ ಭಗವಂತ ಕರುಣೆಯಿಂದಲೇ ಸ್ವೀಕರಿಸಿದ. ಗೋಕುಲದ ಇಲ್ಲಿ ಗೋಕುಲದ ಬೇಡ, ಅದಕ್ಕೆ ಮುಂಚೆ ಇಲ್ಲಿ ತಮ್ಮ ತಮ್ಮ ಹೊಟ್ಟೆ ತುಂಬಲಿಕ್ಕೆ ತಿಂದ ಹಣ್ಣುಗಳು ಎಂಜಲೆನಿಸುತ್ತವೆ. ಶಬರಿ ಕೇವಲ ಭಗವತ್ ಪ್ರೀತ್ಯರ್ಥವಾಗಿ, ಕೇವಲ ಭಗವಂತನ ಪ್ರೀತ್ಯರ್ಥವಾಗಿ ಕೊಟ್ಟದ್ದರಿಂದ ಅದು ಎಂಜಲೆನಿಸಿಕೊಂಡಲಿಲ್ಲ, ಅಂದ್ರೆ ಅದು ಎಂಜಲು ಎನಿಸಿಕೊಳ್ಳಲಿಲ್ಲ. ಎಂಬುದು ಕೆಲವು ಜ್ಞಾನಿಗಳ ಮತ. ಗೋಕುಲದಲ್ಲಿರತಕ್ಕ ಅಬಲಯ್ಯರನು ಸ್ತ್ರೀಯರನ್ನು ಪೋಲಿಸಿದನು. ಸ್ವರಮಣನಾದರೂ ಅವರ ಭಕ್ತಿಗೆ ಒಲಿದನು. ಋಷಿಪತ್ನಿಯರು ಕೊಟ್ಟ ಅನ್ನ ಆದರದಿಂದ ತಂದ ಅನ್ನವನ್ನು ಸುಭುಜ ತನ್ನ ಸ್ವರಸವನ್ನೇ ಭೋಜನ ಮಾಡತಕ್ಕ ಸ್ವರಮಣ ತನ್ನದೇ ಆದ ರೂಪಗಳಿಂದ ಸಂತೋಷ ಪಡುವವ ತನ್ನದೇ ಆದ ರೂಪಗಳಿಂದ ಸಂತೋಷ ಪಡುವವನಾದ ಶ್ರೀಹರಿ ಭುಂಜಿಸಿದ, ತಾ ಭುಂಜಿಸಿದ, ತಾನೇ ಸ್ವಯಂ ಸ್ವೀಕಾರ ಮಾಡಿದ. ಕುಬುಜೆ ಗಂಧಕ್ಕೆ ಮೂರು ಡೊಂಕಾದ ಕುಬ್ಜೆಯ ಡೊಂಕಿಲ್ಲದ ಮನಸ್ಸಿನ ಭಕುತಿಗೆ ಮೆಚ್ಚಿ ಗಂಧಕ್ಕೆ ಆ ಗಂಧವನ್ನು ಸ್ವೀಕಾರ ಮಾಡಿ ಒಲಿದ, ಅನುಗ್ರಹ ಮಾಡಿದ. ಮೂ
ಮುನಿಗಣ ವಿಬುಧ ಸೇವಿತ. ಮುನಿಗಳ ಗಣಗಳಿಂದಲೂ ದೇವತೆಗಳಿಂದಲೂ ಸೇವಿತನಾದ ಶ್ರೀಹರಿ ನಾವಿತ್ತ ಶ್ರೀಹರಿಯೇ ಮಾಡಿ ಮಾಡಿಸಿದ್ದು ಎಂಬ ಜ್ಞಾನಪೂರ್ವಕ ನಾವಿತ್ತ ನಾವು ಕೊಟ್ಟಂಥ ಕರ್ಮಫಲ ಕರ್ಮಗಳ ಫಲವನ್ನು ಬಿಡುವನೇ ಸ್ವೀಕರಿಸದೆ ಬಿಡುತ್ತಾನೇನು? ಬಿಡುತ್ತಾನೇನು ಅಂತ ಕ್ವಶನ್ ಮಾರ್ಕ್. ಬಿಡುವುದಿಲ್ಲ ಎಂದು ಭಾವ. ಸಾಕಾ?